ಸ್ವಲ್ಪ ಕಡಿಮೆ ಆಗೇ ಆಗುತ್ತೆ. ಯಾಕೆ ಮೊದಲಿಂದ ತಪ್ಪು, ಈವರೆಗೂ ಏನಿಲ್ಲ, ಕ್ಲೀನ್ ಇಮೇಜ್ ಇಲ್ಲಿ ಮಾಡಿದ್ದಾರೆ, ಏನೋ ಕೆಲಸ ಆಗಿದೆ. ಮೊದಲಿಂದ ಮಾಡೋನಿಗಾದರೆ ಇವ್ರು ಹಣೆ ಬರೋ ಇಷ್ಟೊತ್ತು ಏನು ಮಾಡ್ತಾರೆ, ಶಿಕ್ಷೆ ಜಾಸ್ತಿ ಮಾಡೋಕ್ಕೆ ಶುರು ಮಾಡ್ತಾನೆ. ಫಸ್ಟ್ ಟೈಮ್ ಕೊಡಿಸಿ ಸೆಕೆಂಡ್ ಟೈಮ್ ಇನ್ನೂ ಜಾಸ್ತಿ ಕೊಡ್ತಾನೆ. ಯಾಕೆ ಅವ್ನು ಮಾಡೋದೇ ಹಾಗೆ ಅಂತೆ. ಅದು ಎಲ್ಲ ಕಡೆ ಕನ್ಸಿಡ್ರೇಷನ್ ಇದೆ. ಯಾವುದಕ್ಕೆ? ಒಳ್ಳೇದಕ್ಕೆ. ಒಳ್ಳೇದು ಕನ್ಸಿಡ್ರೇಷನ್ ಇರೋದ್ರಿಂದ ದೇವ್ರು ಹಾಗೆ ಮಾಡ, ದೇವ್ರು ಮಾಡಿದ್ದನ್ನ ಪದ್ಧತಿ ಇಟ್ಕೊಂಡೆ ಎಲ್ಲ. ನಾನು ನಾರದೇನ ನಿಂದಸ್ತವ ತವ ಸತ್ಕಾರ ನಿಂದನ ನಿಂದನ ಸ್ತವ ಸತ್ಕಾರ ಇತ್ಯಾದಿನ ಭಗವತೋ ನಿಂದಾದೌ ಸಾಮ್ಯಮಪಿ ತದುತ್ತರತ್ವೇನ ಕಥ್ಯತೆ. ಪರಮಾತ್ಮ ಸವಾಲಕ್ಕೆ ಉದ್ಧಾರ ಮಾಡಿದ ಅಂತ ಹೇಳ್ತಾರೆ. ನಿಂದ ಸ್ತವ ಸತ್ಕಾರ, ನಿಂದ ಸ್ತವ ಸತ್ಕಾರ, ನಿಂದೇ ಮನೆ ನಿಂದನ ನಿಂದೇನೇ ಮಾಡಲಿ, ಸ್ತವ ಸ್ತೋತ್ರನೇ ಮಾಡಲಿ, ಸತ್ಕಾರ ಸತ್ಕಾರನೇ ಮಾಡಲಿ, ಪರಮಾತ್ಮ ಏನಾಗಿರ್ತಾನೆ? ಸಮವಾಗಿರ್ತಾನೆ. ಅರ್ಥ ಆಯ್ತಾ? ಅಂದಮೇಲೆ ದುರ್ಗತಿ ಯಾಕೆ ಕೊಡ್ತಾನೆ ಅಂತ ಪ್ರಶ್ನೆ ಬಂತು. ಹಾಗಲ್ಲ, ಅದಕ್ಕೆ ಬೇಸ್ಟ್ ಪರ್ಸನಲಿ ಬೈದಿದ್ದ, ಚೆನ್ನಾಗಿ ಹುಡುಗ ಬರೆದಿದ್ದ, ಅವ್ನು ನಿರ್ಧಾರ ಮಾಡಿ ಪಾಸ್ ಮಾಡಿಬಿಟ್ಟ. ಗೊತ್ತಾಯ್ತಾ? ಅದು ಅದನ್ನು ಅಂಥದನ್ನು ಕೇರ್ ಮಾಡೋದಿಲ್ಲ ಅಂತ ಅರ್ಥನೇ ಹೊರತು ಅವನಿಗೇನು ಕೇರೆ ಮಾಡೋದು. ಹಾಗಿದ್ರೆ ಈ ಬೆಂಚ್ ಇದೆ, ಇದು ಹೊಗಳಿದ್ರಷ್ಟೇ, ಬೈದ್ರಷ್ಟೇ, ಏನು ಮಾಡಿದ್ರು ಅಷ್ಟೇ, ದೇವ್ರು ಏನಾಗ್ತಾನೆ ಅಲ್ಲಿಗೆ ಹಾಕಿದ್ರೆ ಜಡ ಪದಾರ್ಥ ಆಗಿಬಿಡ್ತಾರೆ ಅಷ್ಟೇ. ಮೆರಿಟನ್ನು ಗುರುಸ್ತೇ ಹೋಗಿಬಿಟ್ರೆ ದೇವ್ರು ಜಡ ಆಗ್ತಾನೆ ಅಂಥೇಳಿ ಮೆರಿಟನ್ನು ಎಲ್ಲರೂ ಈಕ್ವಲ್ ಅನ್ ಮೆಕ್ಯಾನಿಕಲ್ ನೋಡಿಬಿಟ್ರೆ ಪಕ್ಷಪಾತಿ ಆಗ್ತಾರೆ. ಅದಕ್ಕೇನು ಮಾಡಬೇಕು ಅಂತ ಕ್ರೈಟೀರಿಯಾ ಇಟ್ಕೋಬೇಕು. ಗುಣ ಕಥನ ಮೆರಿಟ್, ಅದು ಗುಣ ಅಂದರೆ ಮೆರಿಟ್, ದೋಷ ಅಂತ ಹೇಳಿದ್ರೆ ಏನೋ ಡಿಫೆಕ್ಟ್, ಅದು ಡಿಫೆಕ್ಟಿಗೆ ತಕ್ಕಂತೆ ಪನಿಷ್ಮೆಂಟು, ಮೆರಿಟಿಗೆ ತಕ್ಕಂತೆ ಉದ್ಧಾರ. ಇದೆಲ್ಲ ಯಾತಕ್ಕೆ ಒತ್ತು ಹೇಳ್ತಾರೆ ಅಂದರೆ, ನಾವು ಗುಣವನ್ನು ಸಂಪಾದನೆ ಮಾಡೋದ್ರಿಂದ ದೇವರ ಉದ್ಧಾರ ಮಾಡೇ ಮಾಡ್ತಾನೆ ಅನ್ನೋ ಒಂದು ಗಟ್ಟಿ ಮಾಡಬೇಕು. ಇಲ್ಲವಾದ ಪರ್ಸನಲ್ ಗ್ರಜ್ ಇಟ್ಕೊಂಡ್ಬಿಟ್ಟು ಒಳ್ಳೆಯ ಸಾಧನೆನ ನಾಶ ಮಾಡಿಬಿಡ್ತಾರೆ. ದೇವರು ಹಾಗೆಲ್ಲ ಮಾಡೋದಿಲ್ಲ ಅಂತ ಹೇಳಿದಾಗ ದೇವರಲ್ಲಿ ನಂಬಿಕೆ ಬರೋದು. ಯದಿ ಸ್ತುತೇರಿವ ನಿಂದಾಯ ನ ಮೋಕ್ಷ ಸಾಧನತ್ವ ಸ್ಯಾತ್ ತದಾ ತದ ಅನುಪಯುಕ್ತ. ನಿಂದೆ ಮಾಡಿದರೂ ಕೇರ್ ಮಾಡೋದಿಲ್ಲ ಅಂದರೆ ಸ್ತೋತ್ರ ಮಾಡಿದ್ರು ಕೇರ್ ಮಾಡೋದಿಲ್ಲ ಅಂತಾಯ್ತು. ಎರಡೂ ಅಷ್ಟೇ, ಸ್ತುತಿ ಮಾಡೋದಕ್ಕೂ ಅರ್ಥ ಇಲ್ಲ, ಹಿಂದೆ ಮಾಡೋದಕ್ಕೂ ಅರ್ಥ ಇಲ್ಲ. ಹಾಗಲ್ಲ, ಅದಕ್ಕೆ ಸ್ತೋತ್ರಕ್ಕೆ ಬೆಲೆ ಇದ್ದೇ ಇದೆ. ನಾ ವಕ್ತವ್ಯ ಮಿತಿ ಸತ್ಪ್ರತಿಪಕ್ಷಾರ್ಥ ಸತ್ಪ್ರತಿಪಕ್ಷ ಅರ್ಥಾಪತ್ತಿ ರೀತ್ಯತೋ ಅಸ್ಯ ಅನ್ಯಥೋಪತ್ತಿ ಮಹಾ ಭಗವತಃ ಇತಿ. ಸಾಮ್ಯ ಶಬ್ದಕ್ಕೆ ಅದು ಅರ್ಥ ಅಲ್ಲ, ಸಾಮ್ಯಂ ನಿರ್ವಿಕಾರತ್ವಂ, ಅದು ಸಾಮ್ಯ. ಸಾಮ್ಯ ನಿರ್ವಿಕಾರತ್ವಂ, ಮನಸ್ಸಿಗೆ ಏನೇ ಬೇಸರ ಮಾಡಿಕೊಡದೇನೆ ಅವ್ರ ಗುಣವನ್ನಷ್ಟೇ ನೋಡ್ತಾನೆ, ಅದು ಸಾಮ್ಯ. ಇವತ್ತು ಎಷ್ಟೋ ಸತ್ತು ಆಪರೇಷನ್, ಡಾಕ್ಟರ್ ಎಲ್ಲ ಮಕ್ಕಳು ಕಾಲು ಕಾಲು ಒದಿತಾ ಇರ್ತಾರೆ ಡಾಕ್ಟರ್ನ, ಸುಮ್ಮ ಸುಮ್ಮ ನೋವಿಗೆ ಏನು ಮಾಡ್ತಿರ್ತಾರೆ ಅವರು, ರಾತ್ರಿ ಸಿಟ್ಟು ಬಂದ್ಬಿಟ್ಟು ತಾಳ ಜೋಳ ಸೂಜಿ ಸುಚ್ಚಿಬಿಟ್ರೆ ನಾನು ಮಧ್ಯೆ ಅಂತ ಹೇಳಿಬಿಟ್ಟು. ಅವನಿಗೇನು ಗೊತ್ತಿದೆ ಡಾಕ್ಟ್ರಿ, ಪಾಪ ಮಗು ಏನಿಲ್ಲ, ಜ್ಞಾನನೇ ಇಲ್ಲ, ಪಾಪ ನೋವಾಗಿದೆ, ಹಾಗೆ ಮಾಡ್ತಾ ಇದೆ, ಸಹಿಸ್ಕೊತಾನೆ. ದೊಡ್ಡವರಾಗಿ ಮಾಡಿದ್ರೆ ಓಡಿಸ್ತಾನೆ, ದೊಡ್ಡವ್ರ ಮನೆ ಬಿಡೋದಿಲ್ಲ. ಅದಕ್ಕೆ ಭಕ್ತರು ತಿಳುವಳಿಕೆ ಇರೋರ್ಬೇ, ತಿಳುವಳಿಕೆ ಇಲ್ಲದವರೇ. ಆ ಕಾಲದಲ್ಲಿ ಕ್ಷಮಿಸೋ ಪದ್ಧತಿ ಜನ ಫಾಲೋ ಮಾಡ್ತಿರೋದು ಅದನ್ನೇ. ತಿಳುವಳಿಕೆ ಇಲ್ಲದೆ ಮಾಡಿದ ತಪ್ಪುಗಳನ್ನು ಪರಮಾತ್ಮ ಏನು ಮಾಡ್ತಾನೆ, ಟು ಸಮ್ ಎಕ್ಸ್ಟೆಂಟ್ ಕ್ಷಮಿಸ್ತಾನೆ, ತಿಳಿತಾ? ಆದರೆ ಅದೇ ತಿಳುವಳಿಕೆ ಇದ್ದವನು ಮಾಡಿದಾಗ ಕ್ಷಮಿಸ್ಲಿಕ್ಕೆ ಸಾಧ್ಯವಲ್ಲದನ್ನು ಮಾಡಿದಾಗ ಏನು ಮಾಡ್ತಾನೆ, ಕ್ಷಮಿಸಿ. ತಿಳುವಳಿಕೆ ಎರಡು ರೀತಿ ಇರಬೇಕು, ದೊಡ್ಡವರನ್ನು ತಿಳುವಳಿಕೆ ಇರಬೇಕು, ಇಲ್ಲ ಅಸಾಧ್ಯ ಅನ್ನೋ ನೋವಿನ ಭಾವನೆ ಇರಬೇಕು. ಅದಕ್ಕೆ ಪಾಪ ಅವನೇನು ಮಾಡ್ತಾನೆ, ತುಂಬ ದುಃಖ ಆಗಿತ್ತು ಅಂತ ತಾನೇ ಅರ್ಥ ಮಾಡ್ಕೊಂಡ್ಬಿಡ್ತಾನೆ. ಇದು ದೇವರ ಮಹಿಮೆ ಇದೆ. ಅದಕ್ಕೆ ಅರ್ಥ ಮಾಡ್ಕೊಳ್ಳೋದು ಅದೇ ಅರ್ಥ. ಅರ್ಥ ಮಾಡ್ಕೊಳ್ಳೋದು ಅಂದ್ರೇನು, ಅದೇ ನೋಡದೆ ಕಾಲು ತೊಳೆದ್ಬಿಟ್ಟ, ಅವನ ಸಾರಿ ಅಂತ ಪರವಾಗಿಲ್ಲ ಅಂದ್ಬಿಟ್ಟ, ನೋಡಿ ತುಳಿದ, ನಾನು ತುಳಿತೀನಿ ಬಿಡ್ತೀನಿ ಅಂತ ಅನ್ಬಿಟ್ಟ. ಅದಕ್ಕೆ ನೋಡಿ ತುಳಿದ ಅಂದರೆ ಗೊತ್ತಿದೆ ಅವನಿಗೆ, ಅವ್ರು ದ್ವೇಷ ಮಾಡ್ತಿದ್ದಾನೆ. ಇದು ಹಾಗಲ್ಲ, ಆಕಸ್ಮಿಕ ನಡೆದಂಥ ಘಟನೆ ಇದೆ, ಎಲ್ಲೋ ನೋಡ್ತಾ ತುಳಿದ. ಅದಕ್ಕೆ ಲೋಕದಲ್ಲೇ ಕ್ಷಮೆ ಇದೆ, ಅದನ್ನು ಪರಮಾತ್ಮ ಕ್ಷಮಿಸ್ತಾನೆ. ಆದ್ದರಿಂದ ನಾವು ಯಾತಕ್ಕೆ ಹೇಳಿದ ಇನ್ನೊಂದು ರೀತಿ ಅಂದರೆ, ತಪ್ಪು ಮಾಡದೇ ಇರೋಕ್ಕಾಗೋದಿಲ್ಲ, ತಪ್ಪು ಮಾಡಿದರೆ ಪರಮಾತ್ಮ ಶಿಕ್ಷೆ ಕೊಟ್ಟರೆ ಉದ್ಧಾರ ಆಗೋದು ಯಾವತ್ತು ಅಂತ ಕೇಳಿದರೆ, ಆ ಯೋಚನೆ ಮಾಡಬೇಡಿ. ನಿಮ್ಮ ತಪ್ಪು ಆಕಸ್ಮಿಕ ಆಗೋದು ಬೇರೆ, ಸಹವಾಸದಿಂದ ಆಗೋದು ಬೇರೆ, ಆಪತ್ಕಾಲದಿಂದ ಆಗೋದು ಬೇರೆ, ಸ್ವರೂಪತ ಆಗೋದು ಬೇರೆ. ಸ್ವರೂಪತ ಆದರೆ ಕ್ಷಮೆ ಇಲ್ಲ. ಉಳಿದು ಯಾವುದೇ ಕಾಲ ಅಂದರೆ ಏನು ಮಾಡ್ತಾರೆ ಪರಮಾತ್ಮ, ಅದು ಕ್ಷಮಿಸ್ತಾರೆ, ಶಿಕ್ಷೆ ಕೊಡದೇ ಇರೋದಿಲ್ಲ, ಶಿಕ್ಷೆ ಕೊಟ್ಟೇ ಕಡೆ ಕ್ಷಮಿಸ್ತಾರೆ. ಇದು ದೇವರ ಅನುಗ್ರಹ. ಅರ್ಥ ಅಂತಾರೆ ಅಂದರೆ ರೂಲ್ಸ್ ಪ್ರಕಾರ ಲೇಟಾಗಿ ಕೊಟ್ಟ ಅಪ್ಲಿಕೇಶನ್ ಸ್ವೀಕಾರ ಮಾಡ್ತಾನೆ, ರೂಲ್ಸ್ ಇದೆ, ಅದಕ್ಕೂ ಕೂಡ ಪೆನಾಲ್ಟಿ ಕೊಟ್ಟರೆ ತೊಗೋಬೋದು ಅಂತೇಳಿ. ಅಲ್ಲೂ ಕೂಡ ಏನು ಮಾಡ್ದ, ರೂಲ್ ಇಟ್ಕೊಂಡೇ ಮಾಡಿರೋದು. ಈ ಮತ್ತೆ ಅರ್ಥ ಆಯ್ತಾ? ಈಗ ತಪ್ಪನ್ನು ಕ್ಷಮಿಸೋದಕ್ಕೂ ಉಜ್ಜಾಬಟ್ಟಿ ಕ್ಷಮಿಸೋದಿಲ್ಲ, ಏನು ಮಾಡ್ತಾರೆ ಅದಕ್ಕೆ? ಅದಕ್ಕೂ ನಿಯಮಗಳಿದೆ. ಡೇಟ್ ಬಂದು 10 ದಿವಸ 20 ದಿವಸ ಕೊಡ್ತಾರೆ, ಅಂದ್ಬಿಟ್ಟು ವರ್ಷಗಟ್ಟಲೆ ಡೇಟ್ ಫೀ ಕೊಡ್ತಾರೆ ಯಾರು, ಅದಕ್ಕೊಂದು ಲಿಮಿಟ್ ಇರುತ್ತೆ. ಯಾವಾಗ ಆ ಅರ್ಥದಲ್ಲಿ ದೇವರು ಯಾವುದನ್ನು ಮಾಡಿದ್ರು ಒಂದು ನಿಯಮಕ್ಕೆ ಅನುಸಾರಿಯೇ ಮಾಡ್ತಾನೆ ಹೊರತು ಬಿಟ್ಟು ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾರಿಗೆ? ಹೌದೌದು ಹೌದು. ಅದೇ ಯಾತಕ್ಕೆ ಅಪ್ರೋಕ್ಷಿಗಾಗಿ ಒತ್ತು ಹೇಳ್ತಾರೆ ಅಂದರೆ, ಅದು ಭಕ್ತರದ್ದು ಪ್ರೂವ್ ಆಗಿದೆ ಅಂತ ಹೇಳೋದಕ್ಕೆ, ಪ್ರೂವ್ ಆಗಿದೆ. ಉಳಿದ ಕೇಸಲ್ಲಿ ಏನು ಮಾಡ್ಬೇಕು ಅದನ್ನ, ಭಕ್ತರದ್ದು ಪ್ರೂವ್ ಆಗಿಲ್ಲ ಅದು, ಪಟ್ಟಿದ್ರೆ ದೇವರು ಕ್ಷಮಿಸ್ತಾರೆ ಅಂತ ಹೇಳ್ಕೊಂಡ್ರೆ ಸಾಕಷ್ಟೇ ಹೊರತು, ಅದು ಪ್ರೂವನ್ ಕೇಸ್ಗಳು ಬೇರೆ, ಈ ಕೇಸ್ಗಳು ಬೇರೆ. ಆ ಅರ್ಥದಲ್ಲಿ ಭಕ್ತರು ಭಕ್ತರು ಅಂತ ಎಲ್ಲೆಲ್ಲಿ ಹೇಳ್ತಾರೆ, ಅವ್ರು ಅಪರೋಕ್ಷ ಜ್ಞಾನಿ ಭಕ್ತರು ಅಂತಾನೇ ಅರ್ಥ. ಸಾಮಾನ್ಯ ಭಕ್ತರನ್ನು ಏನಂತ ಕರೆದಿಲ್ಲ, ಯಾಕಂದ್ರೆ ಏನಾಗಿಲ್ಲ ಅವ್ರು ಇನ್ನೂ ಭಕ್ತರು ಕನ್ಫರ್ಮ್ ಆಗೋ ದೇವರನ್ನು ಕಂಡ ಮೇಲೇನೆ. ಎಷ್ಟೇ ಹತ್ರ ಹೋಗಿ ಲಾಸ್ಟ್ ಸ್ಟೆಪ್ಪಲ್ಲಿ ದರ್ಶನ ಆಗಿಲ್ಲ ದರ್ಶನ ಆಗಿಲ್ಲ ಅಂತಾನೆ ಅರ್ಥ. ಇನ್ನೇನು ಟರ್ನ್ ಆಗಬೇಕಾಗಿತ್ತು, ಬ್ಯಾಡ್ ನ್ಯೂಸ್ ಬಂತು, ಹೊರಗೆ ಬಂದಿಲ್ಲ. ಲಾಸ್ಟ್ ಸ್ಟೆಪ್, ಒಂದೇ ಸ್ಟೆಪ್ ದೇವರು ಕಾಣ್ತಿದ್ದ. ಹಾಗೇನೋ ಬಂತು ಬಂದೆ. ಕೊನೆಗೆ ರಿಪೋರ್ಟ್ ಏನಂತ ಬಂತು, ದೇವ್ರ ದರ್ಶನ ಆಗಲಿಲ್ಲ ಅಷ್ಟೇ. ಎಷ್ಟು ಹೆಜ್ಜೆ ಇತ್ತು ಮುಂದಿನ ಪ್ರಶ್ನೆ, ಆಗಂತೂ ಆಗಲಿಲ್ಲ ಅಷ್ಟೇ. ಆಯ್ದುಬಿಟ್ರೆ ಸ್ವಲ್ಪ ಎಲ್ಲ ದೂರ ಹತ್ತಿರ ಏನೋ ಅಂತ ಆಯ್ತು ಅಂದ್ರೆ ಆಯ್ತು ಅಷ್ಟೇ, ದರ್ಶನ ಆಯಿತು, ಪರವಾಗಿಲ್ಲ. ಇಷ್ಟು ಬಂದಿದ್ದಕ್ಕೆ ಏನಾಗಲಿಲ್ಲ, ದರ್ಶನ ಅಂತೂ ತಪ್ಪಲಿಲ್ಲ. ಆ ಒಂದು ಡಿಫರೆನ್ಸ್ ಇದೆ. ಆಫೀಸ್ಗೆ ಹೋಗಿ ಸೈನ್ ಮಾಡಿಬಿಟ್ರೆ ಏನೇ ಕೆಲಸ ಆಬ್ಸೆಂಟ್ ಅಂತ ಕೆಲಸ ಹಾಕಲಿಕ್ಕೆ ಬರೋದಿಲ್ಲ. ಪ್ರೆಸೆನ್ಸ್ ಆಗುತ್ತೆ ಒಂದು. ಉಳಿದ ತಪ್ಪುಗಳು ಬೇಕಾದ ಶಿಕ್ಷೆ ಕೊಡ್ಬೋದು. ಯಾವ ಶಿಕ್ಷೆ ಇಲ್ಲ ಈಗ, ಆಬ್ಸೆಂಟ್ ಅಂತ ಹೇಳಕ್ಕೆ ಬರೋದಿಲ್ಲ. ಆ ಅರ್ಥದಲ್ಲಿ ಕೆಲವು ತಪ್ಪುಗಳನ್ನ ಅರ್ಥ ಮಾಡ್ಕೋಬೇಕು. ನಚ ಭಾವೋ ಹಿ ಭವಕಾರಣಂ ಇತ್ಯಾದಿ ವಿರೋಧಃ ದ್ವೇಷ ಭಾವಿರಾಂ ದ್ವೇಷ ಏವ ಭವತೀತಿ ಹಿ ಯುಕ್ತಂ ಅನ್ಯಥಾ ಗುರುದ್ವೇಷಿಣಾಭವಿ ಗುರುತ್ವಂ ಭವತಿ ಇತ್ಯಾದಿ ಅನಿಷ್ಟವಾಪದ್ಯೇತ ನಚ ಆಕೃತಧೀತ್ವೇ ಅವಿಶೇಷಃ ತೇಷಾಮೇವ ಹಿರಣ್ಯಕಶಿಪ್ಪಾದೀನಾಂ ಪಾಪ ಪ್ರತೀತೇ. ಇನ್ನು ಪ್ರಶ್ನೆ ಹಾಕೋತ ಹೋಗ್ತಾರೆ. ನಚ ಭಾವೋ ಹಿ ಭವಕಾರಣಂ, ಅದಕ್ಕೆ ಅರ್ಥ ಬರೀತ ಹೇಳ್ತಾರೆ. ದ್ವೇಷಸ್ಯ ಮುಕ್ತಿ ಸಾಧನತ್ವಭಾವೇ ಭಾವ ಯಥಾ ಕಥಂಚಿತ್ ಚಿಂತನ ಭವಸ್ಯ ಮೋಕ್ಷಸ್ಯ ಕಾರಣಂ ಇತ್ಯಾದಿ ವಚನ ವಿರೋಧ ಸ್ಯಾದಿತ್ಯತಃ ನಚೇತಿ. ಒಂದು ವಾಕ್ಯ ಇದೆ ಏನಂತ, ಭಾವೋ ಹಿ ಭವಕಾರಣಂ. ಅವ್ರ ಮನಸ್ಸಿಗೆ ಭಾವನೆ, ಇವತ್ತು ಎಷ್ಟೋ ಜನ ಹೇಳ್ತಿರ್ತಾರೆ ಅವರವ್ರ ಭಾವಕ್ಕೆ ತಕ್ಕಂತೆ ಅಂತೇಳಿ. ಅಂತ ಮೋಸದ ಮಾತುಗಳವೆಲ್ಲ ಹಾಗೆಲ್ಲ ಸರಿಯಲ್ಲ. ಭಾವಕ್ಕೆ ತಕ್ಕ ಇಡ್ಲಿ ಆಗಿಬಿಡತ್ತಾ, ಇಡ್ಲಿ ಜಿಲೇಬಿ ಆಗಿಬಿಡತ್ತಾ, ಭಾವನೆಗಾಗಿದೆ ಅಂದರೆ ಅದು ಸಾಧ್ಯ ಇಲ್ಲ. ಅದನ್ನು ಅಪಾರ್ಥ ಮಾಡ್ಕೊಳಕ್ಕೆ ಹೋಗಬೇಡಿ. ಅದಕ್ಕೆ ದ್ವೇಷ ಭಾವಿನಾಂ ದ್ವೇಷ ಏವ ಭವತಿ ಇತಿ ಹಿ ಯುಕ್ತಂ. ಅವ್ರ ಮನಸ್ಸಿಗೆ ತಕ್ಕಂತೆ ಪರಮಾತ್ಮ ಭವ ಕಾರಣಂ. ಭವ ಅಂತ ಹೇಳಿದಾಗ ಉದ್ಧಾರ, ಮೋಕ್ಷ, ಮೋಕ್ಷಕ್ಕೆ ಸಾಧನ ಅಂತ ಹೇಳ್ತಾರೆ. ಅವರವ್ರ ಭಾವನೆ ಮಾಡ್ಕೊಂಡು ಹೋಗಲಿ, ಏನು ಮಾಡಿದ್ರೆ ಮೋಕ್ಷ ಆಗುತ್ತೆ ಅಂತ ಯಾಕೆ ಹೇಳಬಾರ್ದು? ಅವರವ್ರ ಭಾವನೆ ತಕ್ಕಂತೆ ಏನಾರು ಮಾಡ್ಕೊಂಡು ಹೋಗಲಿ, ಮೋಕ್ಷ ಕಾಮನ್ನಂತ ಯಾಕೆ ಅರ್ಥ ಮಾಡಬಾರ್ದು ಅಂದರೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಸ್ಯಾದಿತ್ಯತಃ ನಚೇತಿ ಕುತೋ ನ ಇತ್ಯತಃ ದ್ವೇಷೇತಿ. ಯಾತಕ್ಕೆ ಹೇಳಬಾರ್ದು? ದ್ವೇಷ ಭಾವಿನಾಂ ದ್ವೇಷ ಏವ ಭವತಿ ಇತಿ ಹಿ ಯುಕ್ತಂ. ದ್ವೇಷಭಾವಿಗಳಿಗೆ ದ್ವೇಷನೇ, ಭಕ್ತ ಭಾವನೆಗೆ ಭಕ್ತಿನೇ. ಅದು ಬಿಟ್ಟುಬಿಟ್ಟು ಏನೇ ಮಾಡಿದರೂ ಕೂಡ ಒಂದೇ ಫಲ ಆಗೋದಾದರೆ, ಗುರುಭಕ್ತ ಇದ್ದಾನೆ ಅವನಿಗೆ ಜ್ಞಾನ ಬಂತು, ಆದರೆ ಗುರುದ್ವೇಷ ಇದ್ದಾನೆ ಅವನಿಗೂ ಜ್ಞಾನ ಬರೋದಾದರೆ ಅರ್ಥ ಏನಾಗಿದ್ರೆ? ಹಾಗಿದ್ರೆ ದ್ವೇಷಗಳಿಗೂ ಭಕ್ತರಿಗೂ ಏನು ಸಂಬಂಧ ಇಲ್ಲ? ಇವತ್ತು ಸಿ ಆರ್ ಬರೆಯೋ ನೆಸಿಟಿನಿಲ್ಲ. ಹಾಗಿದ್ರೆ ಸಿ ಆರ್ ಯಾತಕ್ಕೆ ಬರೀತಾರೆ? ಅವನ ಬಗ್ಗೆ ಒಪಿನಿಯನ್ ತಿಳಿಸ್ಬೇಕಾಗಿದೆ. ಅದು ಇವತ್ತು ಸರ್ಕಾರದಲ್ಲೂ ಅದು ಅನಿವಾಜ್ಯ ಅವಿಭಾಜ್ಯ ಅಂಗ ಆಗಿರೋದ್ರಿಂದ ಹಾಗೆಲ್ಲದಕ್ಕೆ ಬರೋದಿಲ್ಲ. ಅನ್ಯಥಾ ಗುರುದ್ವೇಷಿಣಾಭಿಗೂ ಗುರುತ್ವಂ ಭವತಿ. ಇದ್ರ ಗುರುದ್ವೇಷ ಇದ್ದರೆ ಗುರುಭಕ್ತ ಇದ್ದಾರೆ. ಗುರುಭಕ್ತ ಗುರು ಸೇವೆ ಮಾಡಿದ, ಜ್ಞಾನಿಯಾದ, ಅವನಿಗೆ ಗುರು ಪೋಸ್ಟ್ ಸಿಕ್ತು. ಅದೇ ರೀತಿ ಗುರುದ್ವೇಷದ ರೀತಿ ಕೊಡ್ತಾರ ಅಂತ ಕೇಳಿದರೆ ಕೊಡೋದು ಸಾಧ್ಯ ಇಲ್ಲ. ಅದಿಲ್ಲ ಅಂತ ಭವತಿ ಇತ್ಯಾದಿ ಅರಿಷ್ಟವಾಪದ್ಯೇತ ನಚ ಅಕೃತ. ಉದಾಹರಣೆಗೆ ಹಾಲಿದೆ, ಫಾಲ್ಡಲ್ ಇದೆ. ಏನೇನು ತಿಳ್ಕೊಂಡ? ಹಾಲಿನ ಹಾಲಂತ ಫಾಲ್ಡನ್ ಹಾಲಂತ ಕುಡ್ದ ಏನಾಯ್ತಾಗ? ಹಾವನ್ನು ತಿಳ್ಕೊಂಡಿದ್ದಕ್ಕೆ ಹಾಲಾಗ್ಬಿಡ್ತ ಅದು ಏನಾಗಲಿಲ್ಲ. ಒಂದು ಬೇಡ ಕೊನೆ ಹೇಳ್ತಾನೆ, ಗೊತ್ತಿಲ್ಲದೆ ತಿಂದ ಸತ್ತೋದ ಅಂತ ಹೇಳಿದ್ರು ಅಷ್ಟೇ ಹೊರತು ಅವ್ನು ಮನಸ್ಸಿಗೆ ತಕ್ಕಂತೆ ಆಗೋದಾಗಿದ್ರೆ ಏನಂತ ಕುಡ್ದವನು ಹಾ ಬಾಳಡಲ್ಲದ ಗೊತ್ತಿಲ್ಲ ಅವನಿಗೆ. ಎಷ್ಟೊತ್ತು ಬರುತ್ತಲ್ಲ ಪೇಪರಲ್ಲಿ ಬಂದಿದೆ, ಯಾರೋ ಒಬ್ಬ ತಾಯಿ ಮಗಳ ಮದುವೆ ಗೊತ್ತಾಯ್ತಾ, ಮಾಂಗಲ್ಯ ಧಾರಣೆ ಆಗಬೇಕು. ಅವಳು ತುಂಬ ಹೊತ್ತಾಗಿ ಬರೀ ಉಪವಾಸ ಇದ್ದಾಳೆ ಅಂದರೆ ಅರ್ಜೆಂಟ್ ಏನೋ ಕೊಡ್ತೀನಿ ಮಾತು ಕೊಡ್ತಿದ್ದಾಳೆ. ಇಲಿ ಪಾಠಾಳ ಅದು ಪಾಪ ಗೊತ್ತಾಯ್ತಾ, ಸತ್ತೋದು. ಇವ್ರ ಬಗ್ಗೆ ಭಾವನೆ ಏನಿತ್ತು ಅವಳಿಗೆ? ಮಗಳು ಕೊಡಬೇಕಂತ ಭಾವನೆ ಇತ್ತಾ? ಗೊತ್ತಾಯ್ತಾ, ಒಳ್ಳೆಯದಾದ ಭಾವನೆ ಇದ್ದಿರ್ತಾನೆ, ಸತ್ತೋದು. ಅವ್ರ ಭಾವಕ್ಕೆ ತಕ್ಕಂತೆ ಫಲ ಕೊಡೋದು, ಅದು ಏನಾಗಬೇಕಾಗಿತ್ತು ಅವಳಿಗೆ? ಯಾಕಾಗಲಿಲ್ಲ, ಆಗಲೇ ಇಲ್ಲ. ಅದನ್ನು ನರಕದಲ್ಲೇ ಕಾಣುತ್ತ ಅರ್ಥ ಮಾಡ್ಕೊ. ಅದೇ ಗೊತ್ತಿಲ್ಲದೇ ಅಮೃತನ ತುಕುಡಿದು ಬಿಟ್ಟ, ವಿಷ ಕುಡಿಬೇಕು ಅಂತ ಅಮೃತ ಕುಡಿದು ಬಿಟ್ಟ, ಸಾಯಿಲೇ ಇಲ್ಲ ಅವನು. ಆದರೆ ಅವ್ರ ಪ್ರಕಾರ ಏನಾಗಬೇಕಾಗಿತ್ತು? ವಿಷ ಅಂತ ಕುಡಿದಿದ್ದರಿಂದ ಅಮೃತ ಏನಾಗಬೇಕಾಗಿತ್ತು? ಆಗಲಿಲ್ಲ ಅದು. ಅಂದರೆ ವಸ್ತು ಒಂದು ಆಬ್ಜೆಕ್ಟಿವ್ ಬೇರೆ, ಸಬ್ಜೆಕ್ಟಿವ್ ಬೇರೆ. ಕೆಲವು ಪದಾರ್ಥಗಳು ಸಬ್ಜೆಕ್ಟಿವ್ ಫಲ ಕೊಡುತ್ತೆ, ವಿಶ್ವಾಸ ಫಲದಾಯಕ. ಕೆಲವು ಮಾತ್ರ ಆಬ್ಜೆಕ್ಟಿವ್ ವರ್ಕ್ ಮಾಡೋದು. ಆದ್ದರಿಂದ ಎಲ್ಲದಕ್ಕೂ ಏನು ಮಾಡೋದಕ್ಕೆ ಹೋಗಬಾರ್ದು, ಆ ನಿಯಮ ಹಾಕು. ಇವರು ರಾಮಾಯಣದ ಪಥ ಇದೆ, ಅದಕ್ಕೆ ಕಣ್ಣು ವಿಶೇಷ ಕಣ್ಣು ಯಾತಕ್ಕೆ ಮಾಡ್ತಿದ್ದಾರೆ ಅಂದರೆ, ವಿಶಿಷ್ಟ ಅದ್ವೈತರು ಹಾಗೆ ಇಡ್ತಾರೆ. ಭಾವೋಹಿ ಭವ ಕಾರಣಂ, ಏನೇ ಭಾವನೆ ಮಾಡಿದರೂ ಕೂಡ ದೇವ್ರ ಯಾರ ಮಾಡ್ತಾನೆ ಇಲ್ಲೋ ಅಲ್ಲಿ ಮುಕ್ತಿ. ಇದು ಅವ್ರ ವಾದ. ಆದರೆ ಖಂಡ ಮಾಡೋಕ್ಕೆ ಇಷ್ಟೆಲ್ಲ ಕೊಡ್ತಿರೋದು, ಆ ಪೂರ್ವಪಕ್ಷ ಗೊತ್ತಿಲ್ಲದೆ ಹೋದರೆ ಇಷ್ಟೆಲ್ಲ ಯಾಕೆ ಹೇಳ್ತಾರೆ ಅಂತ ಸಂಶಯ ಬರೋದು. ಆ ರೀತಿ ಹೇಳ್ಬಿಟ್ಟು ತಲೆ ಕೆಡಿಸಿ ಅವ್ರಿಗೆ ಶುರು ಮಾಡಿಬಿಟ್ಟಿದ್ದಾರೆ ಅವರು, ಚೇಂಜ್ ಮಾಡಬೇಕಾದ್ರೆ. ಹಾಂ, ಸಂಶಯ ಇದ್ದ ಸಂಶಯಾತ್ಮ ವಿನಶ್ಯತೆ ಹೇಳ್ಬಿಟ್ಟಿದ್ದಾರಲ್ಲ, ಸಂಶಯ ಕೂಡ ಯಾವುದಕ್ಕೆ ಸೇರುತ್ತೆ? ರಾಜಸರವರು. ಅವ್ರಿಗೆ ಮುಕ್ತಿ ಇಲ್ಲ ಅವರಿಗೆ. ಈಗ ಮುಕ್ತಿನೂ ಇಲ್ಲ, ತಮಸ್ಸು ಇಲ್ಲ. ತಪ್ಪು ತಿಳ್ಕೊಂಡಿಲ್ಲ ಆದ್ರಿಂದ ತಮಸ್ಸಿಲ್ಲ, ಸರಿ ತಿಳ್ಕೊಂಡಲ್ಲ ಆದ್ರಿಂದ ಮುಕ್ತಿ ಇಲ್ಲ. ಮತ್ತೆ ಎಲ್ಲಿರ್ತಾರ ಅವರು? ತ್ರಿದಿವದಿರಯ ಭೂಗೋಚರ ನಿತ್ಯಬದ್ಧ. ಸುತ್ತಲೇ ಇರಬೇಕು, ಅವ್ರದ್ದು ಉದಾಹರಣೆ ಇಲ್ಲ ಅವ್ರಿಗೆ. ಅನ್ಯಥಾ ನಚ ಅಕೃತ ಅಕೃತಧಿತ್ವೇ ವಿಷಯ ವಿಶೇಷ ತೇಷಾಮಿವ ಹಿರಣ್ಯಕಶಿಪ್ಪ ಪ್ರತೀತೇ ದ್ವೇಷ ಯಸ್ಮಾದೇತದ್ವಚನಂ ಇತಿ ಯುಕ್ತಂ ಘನೋ ಘಟನೋಪೇತಂ ಯಥೋಕ್ತಂ ಸದ್ಯಾದೃಶೀ ಭಾವನಾ ಜ್ಞೇಯ ಸಿದ್ಧಿರ್ಭವತಿ ತಾದೃಶೀ ಭಾವೋ ಹಿ ಭವಕಾರಣಮನ್ನ ಮಾತು ಯಾದೃಶೀ ಭಾವನಾ ಜ್ಞೇಯ ಸಿದ್ಧಿರ್ಭವತಿ ತಾದೃಶಿ ಇವೆಲ್ಲ ಒಂದು ಒಂದು ಯಾವುದೋ ಪ್ರಸಂಗ ಹೇಳಿದ ಮಾತುಗಳನ್ನು ಇದು ಕಂಪ್ಲೇಂಟ್ ಮಾಡ್ಕೊಳ್ಬಾರ್ದು ಅಂತ ಹೇಳಿದರು. ಇತಿ ಪ್ರತೀತ ಇವಾರ್ಥ ಕಿಮ್ನ ಸ್ಯಾತ್ ಮೇಲ್ನೋಡ್ ತರ್ತೇ ಅತಕ್ಕೆ ಮಾಡ್ಕೋಬಾರ್ದು ಅಂದರೆ ಅನ್ಯಥೆ ಭಗವದ್ವೇಷಿಣು ಮುಕ್ತಿಭಾಜ ಮುಕ್ತಿ ಭಾಜ ತದಾಕೃತ ಧೀತ್ವಾತ್ ತದಾಕೃತ ಧೀತ್ವಾತ್ ಅಂದರೆ ಪರಮಾತ್ಮನ ಆಕೃತಿಯಲ್ಲೇ ಮನಸ್ಸಾಕಿರೋದ್ರಿಂದ ಅಂತ ಯಾಕೆ ಹೇಳಬಾರ್ದು ಅಂದರೆ ಹೇಳಕ್ಕೆ ಬರೋದಿಲ್ಲ. ಭಗವದ್ಭಕ್ತವತಿತ್ಯನುಮಾನ ವಿರೋಧ ಇತ್ಯತಃ ನಚೇತ್ ಭಗವದ್ವೇಷಿಣ ನೋಡಿ ವೇಷಣ ಮುಕ್ತಿಭಾಜ ತದಾಕೃತ ಧೀತ್ವಾತ್ ಭಗವದ್ಭಕ್ತವತ್ ಅನುಮಾನ ಇದು ಪರ್ವತೋ ವನ್ಹಿಮಾನ್ ಧೂಮಾತ್ ಮಹಾನಸವತ್ ಅಂತ ಹೇಳಿದ್ರೆ ಹಾಗೋ ಹಾಗೆ ಭಗವದ್ವೇಷಿಣ ಮುಕ್ತಿಭಾಜ ಭಗವದ್ವೇಷಗಳು ಕೂಡ ಮುಕ್ತಿಯನ್ನು ಹೊಂದುತ್ತಾರೆ. ತದಾಕೃತ ಧೀತ್ವಾತ್ ಅವನ ಆಕೃತಿಯನ್ನು ಧ್ಯಾನ ಮಾಡೋದ್ರಿಂದ ಭಗವದ್ಭಕ್ತವತ್ ಭಗವದ್ಭಕ್ತ ಮುಕ್ತನಾತಕ್ಕಾಗ್ತಾನೆ ಭಗವದ್ ಆಕೃತಿಯನ್ನು ಧ್ಯಾನ ಮಾಡೋದ್ರಿಂದ. ಭಗವದ್ವೇಷ ಯಾತ ಮುಕ್ತನಾಗಬೇಕು ಇವನ ಪ್ರಕಾರ ಇವನು ಧ್ಯಾನ ಬರ್ತಾನಲ್ಲ ಆದ್ದರಿಂದ ಇನ್ನು ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ ದ್ವೇಷದಲ್ಲಿ ಧ್ಯಾನ ಅಂಬೋದು ಏನಾಗಿರುತ್ತೆ ಜಾಸ್ತಿ ಯಾಕೆ ಆಗಬಾರ್ದು ಅಂದರೆ ಆಗೋದಿಲ್ಲ ಅಂತೇಳಿ. ಆಚೆ ಉಭಯೋರು ಅಕೃತ ಅಕೃತ ಧೀತ್ವೇ ಸತಿ ಫಲೇಪಿ ಅವಿಶೇಷ ಸತಿ ಇತಿ ಚ ನ ಇತ್ಯರ್ಥ. ಅವರು ಇದಾಗಿದ್ದರೂ ಕೂಡ ಅವ್ರಿಗೆ ಫಲದಲ್ಲಿ ಪರೀಕ್ಷೆ ಒಬ್ಬರು ಓದಿ ಹೋಗ್ತಾನೆ ಓದ್ದೇ ಹೋಗ್ತಾನೆ ಅವನು ಫಿಯರ್ ಅವನಿಗೆ ಭಯ ಪರೀಕ್ಷೆ 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 ಪಾಸಾಗಲಿಕ್ಕೆ ಇಬ್ಬರು ಪಾಸಾಗಬೇಕು ಯಾಕಂದ್ರೆ ಇಬ್ಬರಿಗೂ ಪರೀಕ್ಷೆ ಜ್ಞಾನ ಇದೆಯಲ್ಲ ಇಬ್ಬರು ಪರೀಕ್ಷೆ ಯೋಚನೆ ಮಾಡ್ತಿದ್ದಾರಲ್ಲ ಇನ್ನು ಓದ್ದೇ ಇದ್ದವನಿಗೆ ಜಾಸ್ತಿ ಭಯ ಪರೀಕ್ಷೆ ಕಂಡ್ರೆ ಹೌದಲ್ಲ ಅವನು ಮೊದಲು ಪಾಸಾರ ಹ್ಯಾಂಗೆ ಕೊಡಬೇಕು ಅವನಿಗೆ ಯಾಕೆಂದ್ರೆ ನಿಮ್ಮ ಪ್ರಕಾರ ಧ್ಯಾನದಿಂದ ಫಲ ಸಿಗುತ್ತೆ ಅಂತ ಹೇಳಿದ್ರಲ್ಲ ಅಂದರೆ ಅದಕ್ಕೆ ಹೇಳ್ತಾರೆ ಆ ರೀತಿ ನಾವು ಹೇಳಿಲ್ಲ ಶಾಸ್ತ್ರರು ಹೇಳಿಲ್ಲ ತಪ್ಪು ತಿಳ್ಕೊಂಡಿದ್ದೀರಿ ಅಂತ ಹೇಳಿದರು. ಕುತಃ ಇತ್ಯತಃ ಕಾಲಾತೀತತ್ವಾದಿತ್ಯಾಹ ತೇಷಾಮೇವ ಇತಿ ಆಕೃತ ಆಕೃತ ಧೀನಾಮಿವ ಧೀನಾಮೇವ ಅದಕ್ಕೆ ಹೇಳ್ತಾರೆ ಸರಿಯಾಗಿ ಧ್ಯಾನ ಮಾಡಿದವರಿಗೆ ಭಕ್ತಿಯಿಂದ ಧ್ಯಾನ ಮಾಡಿದವರಿಗೆ ಮಾತ್ರನೇ ಮುಕ್ತಿ ಹೊರತು ಬರೀ ಧ್ಯಾನ ಮಾಡಿದರೆ ಮುಕ್ತಿ ಇಲ್ಲ ದ್ವೇಷಾದಿಗಳಿಂದ ಧ್ಯಾನ ಮಾಡಿದರೆ ಮುಕ್ತಿ ಇಲ್ಲ. ಕಾಲಾತೀತತ್ವ ಇದೆಲ್ಲ ಪ್ರಮಾಣ ಪದ್ಧತಿ ನೆನಪಿರಬೇಕು. ಕಾಲಾತೀತತ್ವ ಅಂದ್ರೇನು ಪ್ರಬಲ ಪ್ರಮಾಣ ವಿರೋಧ ಅದಕ್ಕೆ ಟೆಕ್ನಿಕಲ್ ತರ್ಬೋದು ಕಾಲಾತ್ಯಯಾಪದಿಷ್ಟ ಅಂತ ದೋಷ ಅದು ಅದು ಹಿಂದೆ ಬಂದಿದೆ ಪ್ರತಿಜ್ಞಾ ವಿರೋಧ ಹೇಳ್ಬೇಕಾದ್ರೆ ಹೇಳಿದ್ದಾರೆ ಪ್ರಮಾಣ ಪದ್ಧತಿ ನೆನಪಿದ್ರೆ ಅದು ಅರ್ಥ ಆಗುತ್ತೆ ಇಲ್ಲಿ ಏನಿದೆ ಕಾಲಾತೀತ ಅಂತ ಏನು ಬಂತು ಅಂತ ಗೊತ್ತಾಗೋದಿಲ್ಲ ಟೆಕ್ನಿಕಲ್ ಟರ್ಮ್ ಅದು. ದೇಶಾಮೇವೇತಿ ಆಕೃತ ಧೀನಾಮಿವಾ ಮೋಕ್ಷ ರೂಪ ಅಗುಗಿದ್ದು ಹಿರಣ್ಯಕಶಿಪುಶ್ಚಾಪಿ ಭಗವನ್ ನಿಂದಯಾ ತಮಃ ವಿವಿಕ್ಷುರತ್ಯಗಾತ್ ಸೌನೋ ಪ್ರಹ್ಲಾದಸ್ಯಾನುಭಾವತಃ ಯದನಿಂದತ್ ಪಿತಾಮ ಯದಾನಿಂದತ್ ಯದನಿಂದತ್ ಪಿತಾಮಹ್ಯಂ ಇತ್ಯಾರಭ್ಯ ತಸ್ಮಾತ್ ಪಿತಾಮೇ ಪೂಯೇತ ದುರಂತ ದುಸ್ತರಾತಘಾತ್ ಇತಿ ಪ್ರಹ್ಲಾದೇನ ಭಗವತೋ ವರಸ್ಯ ವರಯಾಚರಾಚ್ಯ. ಇಂಪಾರ್ಟೆಂಟ್ ಇನ್ನೊಂದು ಆರ್ಗ್ಯುಮೆಂಟ್ ಕೊಡ್ತಾರೆ ಸಿಂಪಲ್ ಅಲ್ಲೇ ನೋಡಿ ಅಂತ ಹೇಳ್ತಾರೆ. ಹಿರಣ್ಯಕಶಿಪು ಶಿಶುಪಾಲ ಹಿರಣ್ಯಕಶಿಪು ಶಿಶುಪಾಲ ಅವನೇ ರಾವಣ ಶಿಶುಪಾಲ್ಯ ಮುಕ್ತಿ ಆಯಿತು ಅಂತ ನಿಮ್ಮ ವಾದ ದ್ವೇಷದ ಕಾರಣ ಅಂತ ನೀವು ಕಾರಣ ಕೊಡ್ತೀರಿ ಅದು ಸರಿಯಲ್ಲ ಅಂತ ಹೇಳಿದ್ದೇವೆ ಇನ್ನೊಂದು ಕಾರಣ ಕೊಡ್ತೇವೆ ನೋಡಿ ಅಂತ ಹೇಳಿದರು. ಏನು ಮಾಡಿದ ಪ್ರಹ್ಲಾದ ಏನು ವರ ಬೇಕು ಅಂತ ಕೇಳಿದ ಕೊನೆಗೆ ಬೇಡ್ಕೊಂಡ ಈ ವರ ಎಲ್ಲ ಮುಗಿತು ನಮ್ಮ ಕೇಳೋ ಅಪೇಕ್ಷೆ ಕೊಡಬಾರ್ದಲ್ಲ ಕೇಳಿಬಿಟ್ಟ ಅವ್ರು ಪ್ರಾರ್ಥನೆ ಮಾಡಿಕೊಂಡ ಏನಂತ ಎದರಿಂದ ಪಿತಾಮಹ್ಯಂ ನಮ್ಮಪ್ಪನೇನು ಭಾರಿ ದ್ವೇಷ ಮಾಡದ ಭಾರಿ ಪಾಪಿಯಾಗಿದ್ದಾನೆ ಅವನು ಅವನು ಉದ್ಧಾರವಾಗಲಿ ಅಂತ ಕೇಳ್ಕೊಂಡ. ನಿಮ್ಮ ಪ್ರಕಾರ ದ್ವೇಷದಿಂದ ಮುಕ್ತಿಯಾಗೋದಾಗಿದ್ದರೆ ಪ್ರಹ್ಲಾದ ವರ ಕೇಳಬಾರ್ದಾಗಿತ್ತು ಅದಕ್ಕೆ ಹೇಗೂ ಆಗುತ್ತೆ ವರ ಏನು ಕೇಳೋದು ಅದಕ್ಕೆ ಕೇಳ ದೋಷ ಅಂತ ಅರ್ಥ ಆಯ್ತು ಅಲ್ಲ ಈಗ ದೋಷ ಪರಿಹಾರ ಮಾಡೋಕ್ಕೋಸ್ಕರ ಅಂತ ಕೇಳಿದ ಮೇಲೆ ದೋಷದಿಂದ ಮುಕ್ತಿ ಇಲ್ಲ ಅಂತ ಅಲ್ಲೇ ಇದೆ ಉತ್ತರ ಅರ್ಥ ಆಯ್ತಾ ಇಲ್ಲ ಅದಕ್ಕೆ ಸರಿಯಾಗಿ ಬರ್ತಿದ್ದಾರೆ ದಯವಿಟ್ಟು ಕ್ಷಮಿಸಿಬಿಡಿ ಅಂತಾರೆ ಯಾರು ಸರಿಯಾಗಿ ಬರ್ತಿದ್ದಾರೆ ಕ್ಷಮಿಸಿಬಿಟ್ಟು ಪಾಸ್ ಮಾಡಿ ಅಂತಾರ ತಪ್ಪಾಗಿ ಬರ್ತಿದ್ದಾರೆ ಕ್ಷಮಿಸಿ ಅಂತ ಹೇಳಿ ಅರ್ಥ ಇರುತ್ತೆ ಸರಿಯಾಗಿ ಬಂದರೆ ಕ್ಷಮಿಸೋದೇನು ಬಂತ ಅದರೊಳಗೆ. ಸೊ ದ್ವೇಷ ಮಾಡಿ ತಪ್ಪು ಮಾಡಿದ್ದಾನೆ ಆದರೂ ಸದ್ಗತಿ ಹೋಗಲಿ ಅಂತ ಕೇಳಿದ್ದರಿಂದ ಪ್ರಹ್ಲಾದ ಒಪ್ಪಿಕೊಂಡ ದೋಷದಿಂದ ದ್ವೇಷ ಎಂಬ ದೋಷದ ದೋಷ ರೂಪವಾದ್ದರಿಂದ ಅದನ್ನು ಕ್ಷಮಿಸುವಂತ ಕೇಳ್ತಿದ್ದಾನೆ. ಹಿರಣ್ಯಕಶಿಪುಶ್ಚಾಪಿ ಇನ್ನೊಂದು ವಾಕ್ಯ ಅದು ಮೊದಲನೇದು ಇನ್ನೊಂದು ಹಿರಣ್ಯಕಶಿಪುಶ್ಚಾಪಿ ಹಿರಣ್ಯಕಶಿಪು ಏನಾಗಬೇಕಾಗಿತ್ತು ಗೊತ್ತಾ ಭಗವನ್ ನಿಂದೆಯ ಭಗವಂತ ನಿಂದೆ ಮಾಡಿದ್ದರಿಂದ ತಮಃ ವಿವಿಷು ತಮಸ್ಸಿಗೆ ಹೋಗಬೇಕಾಗಿತ್ತು. ಸೊ ದ್ವೇಷದಿಂದ ತಮಸ್ಸು ಅಂತ ಪ್ರೂವ್ ಆಗೋಯ್ತು ಅವರಿಗೆ ಆದರೆ ಇತ್ತೆ ಆದರೆ ಹೋಗಲಿಲ್ಲ ಯಾತಕ್ಕೆ ಸೂನೋಹೋ ಪ್ರಹ್ಲಾದಸ್ಯ ಅನುಭವ ಪ್ರಹ್ಲಾದನ ಪ್ರಭಾವ ಪ್ರಹ್ಲಾದನ ಪ್ರಭಾವದಿಂದ ಅವನಿಗೆ ತಮಸ್ಸಾಗಲಿಲ್ಲ ಅಂತ ಹೇಳಿದ ಮೇಲೆ ದೋಷ ಅಂಬೋದು ತಮಸ್ಸಿಗೆ ಹೋಗೋಷ್ಟು ಕೆಟ್ಟದ್ದು ಅಂತ ಹೇಳಿದಾಗಾಯ್ತಾ ಇಲ್ಲ ಈಗ ಸರಳ ಉತ್ತರ ಅದೇ ಕೈಕೇಯಿ ಪ್ರಸಂಗದಲ್ಲೂ ಬಂತು ರಾಮಾಯಣದಲ್ಲಿ ಕೈ ಬ್ರಹ್ಮರು ಹೇಳಿದರು ಈ ಕೈಕೇಯಿ ಮಾಡಿದ ತಪ್ಪಿಗೆ ಅವಳು ಏನು ಮಾಡಬೇಕಾಗಿತ್ತು ಅವಳಿಗೆ ದುರ್ಗತಿಗೆ ಹಾಕಬೇಕಾಗಿತ್ತು ಆದರೆ ಹಾಕಲಿಲ್ಲ ಯಾತಕ್ಕೆ ಸೂತ್ವಾತು ಭರತಂ ನೈಷ, ಭರತರಂಥವನಿಗೆ ತಾಯಿ ಎನಿಸ್ಕೊಂಡ ಮೇಲೆ ಇವಳು ದುರ್ಗತಿ ಆಗಬಾರದು ಅಂತ ಕೊಟ್ಟೆ ಅಂತ ಹೇಳಿದ. ಅಲ್ಲಿ ಪ್ರಹ್ಲಾದರ ಮುಖ ನೋಡಿಕೊಂಡು ಹಿರಣ್ಯಕಶಿಪುವಿನ ಉದ್ಧಾರ, ಇಲ್ಲಿ ಭರತರ ಮುಖ ನೋಡಿಕೊಂಡು ಕೈಕೇಯಿಯ ಉದ್ಧಾರ. ಸೊ ಎರಡರಲ್ಲೂ ಏನಿದೆ, ಈಗ ದ್ವೇಷದ ಅನರ್ಥ ಆಗಬೇಕಾಗಿತ್ತು ಆಗಲಿಲ್ಲ ಅಂತ ಹೇಳಿದ್ರಿಂದ ದ್ವೇಷ ಎಂದೂ ಕೂಡ ಮುಕ್ತಿಗೆ ಸಾಧನ ಅಲ್ಲ ಅಂತ ವಿಷಯ ಗೊತ್ತಾಯಿತು. ಆಚಾರ್ಯರೆಲ್ಲ ಸಿಸ್ಟಮ್ ಹೇಳಿ ಅನಲೈಸ್ ಮಾಡ್ತಾ ಹೋಗ್ತಾರೆ ಆ ಕೇಸನ್ನು ಡಿಫರೆಂಟಾಗಿ. ಎಷ್ಟು ಶುರುವಾಯ್ತು ಈಗಾಗಲೇ ಗೊತ್ತಾಯ್ತು. ಅವಜಾನಂತಿ ಮಾಮೂಢ ಅಂತ ಹೇಳಿಬಿಟ್ಟು ಭೋಗಾಶ ಭೋಗ ಕರ್ಮಾಣು ಭೋಗ ಜ್ಞಾನ ಮೊದಲನೇ ಪ್ರಶ್ನೆ ಏನು ಬಂದಿತ್ತು ನಮಗೆ ಶುರುವಾತ್ ಇರ್ಲಿಕ್ಕೇನೆ, ಏನ್ರಿ ಅವ್ರಿಗೆ ಒಳ್ಳೇದಾಗಲ್ಲ ಅಂದ್ರೆ ಒಳ್ಳೇದಾಗತ್ತಲ್ಲ ಅಂತ ಕೇಳಿದರೆ, ನೋಡು ಈಗ ಒಳ್ಳೇದಾಗ ದೊಡ್ಡದಲ್ಲ, ಯಾವಾಗ ಒಳ್ಳೇದಾಗೋದು ಫಲಿತಾಂಶ ಒಳ್ಳೇದಾಗಬೇಕು. ಹಿಂದೆ ಹೇಳಿದ್ದಾರೆ, ಎತ್ತದಗ್ರೆ ವಿಷಮಿವ ಪರಿಣಾಮ, ಈ ಕಷ್ಟಪಟ್ಟು ಓದೋದೆಲ್ಲ ಭಾರಿ ಕಷ್ಟ, ರಿಸಲ್ಟ್ ಬಂದ ಭಾರಿ ಖುಷಿಯಾಗಿಬಿಡುತ್ತೆ, ಪರಿಣಾಮದಲ್ಲಿ ಅಮೃತ. ಈಗ ಚಕ್ಕರ್ ಹೋಗೋದು ಭಾರಿ ಸುಲಭ, ಸದ್ಯ ಮೇಷ್ಟ್ರು ನೋಡಲೇ ಇಲ್ಲ, ಮೇಷ್ಟ್ರು ದಡ್ಡ ಅಂತವ್ರೆ ಅನ್ಕೊಂಡೋದ ಗೊತ್ತಾಯ್ತಾ, ನಾನು ಭಾರಿ ಜಾಣ ಚಕ್ಕರ್ ಹೊಡೆದೆ ಅಂತೇಳಿ ಅವ್ರು ಜಾಡ್ತಾರೆ ಗೊತ್ತಾಗ ಫೇಲ್ ಆದಾಗ. ಆದ್ದರಿಂದ ಆಕಾರಕ್ಕೆ ಭಾರಿ ಖುಷಿ ಕೊಟ್ಟರು ಕೂಡ ಮುಂದೆ ಕೆಟ್ಟದಾಯ್ತು. ಆ ಪ್ರಶ್ನೆಗೆ ಉತ್ತರ ಕೊಟ್ಟಾಯ್ತು. ಈಗ ಮತ್ತೆ ಪಾಂಡಿತ್ಯಾದಿಗಳು ಬರುತ್ತಲ್ಲ ಅಂತ ಕೇಳಿದರೆ, ಪಾಂಡಿತ್ಯಾದಿಗಳು ಬರುತ್ತೆ ಅದು ಫಲ ಕೊಡೋದಿಲ್ಲ, ಏ ಸಂಧಾನ ಗಿನ್ಮಾನ ಆಗುತ್ತಲ್ಲ ಅಂತ ಕೇಳಿದರೆ ಅದು ಮುಖ್ಯ ಫಲ ಅಲ್ಲ ಅಂತ ಹೇಳ್ಬಿಟ್ಟು. ಏನಲ್ಲ ಮುಖ್ಯ ಫಲ, ವಿದ್ಯಾರ್ಥಿಗೆ ಬಹುಮಾನ ಕೊಡೋದು ಮುಖ್ಯ ಫಲ ಅಲ್ಲ, ಕೆಲಸ ಸಿಗೋದು ಮುಖ್ಯ ಫಲ. ಇಲ್ಲವ್ರು ಏನಾಗ್ತಿತ್ತು, ಬಹುಮಾನ ಫಾಕ್ಟ್ರ್ ಆಗಿ ಎಷ್ಟು ಹೊಡ್ಕೊತಾರಲ್ಲ ಅವರು, ಭಾರತ ರತ್ನ ಪ್ರಶಸ್ತಿ ಕೊಟ್ಟರು ಊರು ತಿಲ್ಲಕ್ಕೆ ಗತಿ ಇಲ್ಲ ತೊಗೊಂಡು ವಾಪಸ್ ಕೊಟ್ಟರೆ ಊಟಕ್ಕಾಗಿದೆ ವಾಸಿ ಅಂತೇಳಿ ಆ ಥರ ಆಗಬಾರ್ದು, ಹಿಡಿತಾ ಇಲ್ಲ. ಆದ್ದರಿಂದ ಜ್ಞಾನಕ್ಕೆ ಬಹುಮಾನಕ್ಕೆ ಅರ್ಥ ಯಾವಾಗ ಬರೋದು, ಅವನಿಗೆ ಟಾಪ್ ಲೈಟ್ ಕೊಟ್ಟು ಕೆಲಸ ಕೊಟ್ಟರೆ, ಇಲ್ಲವ್ರು ಏನಾಗುತ್ತೆ ಅದು ತಪ್ಪಾಗುತ್ತೆ. ಅದೆಲ್ಲ ಅನಲೈಸ್ ಮಾಡ್ತಾ ಬಂದರು. ಕೊನೆಗೆ ಏನಾದ್ರು ದ್ವೇಷ ಶಿಶುಪಾಲಿಗೆ ಆಗಿದೆಯಲ್ಲ ಶುರು ಮಾಡಿದ, ಅದಕ್ಕೆ ಶಿಶುಪಾಲಿಗೆ ಆಗಲಿಲ್ಲ. ಸಾಮ್ಯ ಅಂತ ಹೇಳ್ತಾರೆ ಅಂತ ಕೇಳಿದರೆ, ಸಾಮ್ಯ ಅಂದರೆ ಗುಣತಕ್ಕಂಥ ಸದ್ಗತಿ, ದುಡತಕ್ಕ ದುರ್ಗತಿ ಕೊಡ್ತಾನೆ. ಸ್ವಭಾವತ ಭಕ್ತರಾಗಿದ್ದರೆ ಈ ದುರ್ಗ ತಪ್ಪನ್ನು ಕ್ಷಮಿಸಿ ಶಿಕ್ಷೆ ಕೊಟ್ಟು ಕ್ಷಮಿಸಿ ಉದ್ಧಾರ ಮಾಡ್ತಾರೆ ಅಂತ ಅರ್ಥನೇ ಹೊರತು ಪೂರ್ತಿ ಬಿಡ್ತಾರೆ ಅಂತ ಅರ್ಥ ಅಲ್ಲ. ಅಜಾತಕ್ಕೆ ಯಾದೃಶಿ ಭಾವನಾ ತತ್ರ ಸಿದ್ಧಿರ್ಭವತಿ ತಾದೃಶಿ, ಮನಸ್ಸಿಗೆ ಬಂದ ಚಿಂತನೆ ಮಾಡಿ ಫಲ ಕೊಟ್ಟರೆ ಈಕ್ವಲ್ ಫಲ ಸಿಗಬೇಕಲ್ಲ ಅಂತ ಕೇಳಿದರೆ ಅದಕ್ಕೆ ಅರ್ಥ ಅಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಹೇಳಿದರು. ಆಗ ಇನ್ನೊಂದು ಸಪೋರ್ಟಿವ್ ಆರ್ಗ್ಯುಮೆಂಟ್ ಏನು ಕೊಟ್ಟರು, ಕ್ಷಮೆ ಯಾತಿ ಕೇಳ್ತಿದ್ದ ಪ್ರಹ್ಲಾದ, ದೋಷ ಅಂತ ಒಪ್ಕೊಂಡಾಗ ಆಯ್ತೋ ಇಲ್ಲೋ ಎಲ್ಲ ನೆನಪು ಮಾಡ್ಕೊಂಡು ಬರಬೇಕು, ಅಲ್ಲಿ ಒಂದೊಂದೇ ಆರ್ಗ್ಯುಮೆಂಟನ್ನು ಹೇಗಾಗ ಆರ್ಗ್ಯುಮೆಂಟ್ ಮಾಡಬೇಕು ಆ ಥರಕ್ಕೆ ಬಂದೇ ಉತ್ತರ ಕೊಡ್ತಾ ಹೋಗ್ಬೇಕು ಅಂತ ಹೇಳಿದರು. ಹೌದು ಹೌದು ಹೌದು, ತಪ್ಪು ಎಷ್ಟು ಮಾಡಿದ್ರು ಅವರು, ಅಲ್ಲ ತಪ್ಪು ಮಾಡಿದ್ರೆ ಈಗ ಒಂದು ತಪ್ಪು ಮಾಡಿದ ತಕ್ಷಣ ಶಿಕ್ಷೆ ಕೊಟ್ಟರು ಬೋದೋಯ್ತು, ಅದಕ್ಕೋಸ್ಕರ ಹುಟ್ಟಿದ್ರು ಮೂರು ಜನ್ಮ ಬಂತು ಕತೆ ಮುಗಿತು, ಶಾಪ ತಪ್ಪಿನ ಫಲ ಬೋದೋಯ್ತು. ಅಲ್ಲಿಗೆ ಒಂದು ತಪ್ಪು ಮಾಡಿದ್ರೆ ಎರಡು ಏಟು ಹಾಕ್ತಿದ್ರೆ ಎರಡು ಏಟು ಹಾಕಿದ್ರೆ ಮೂದೋಯ್ತು ಅಷ್ಟೇ, ಅದು ಕೇಸ್ ಬೇರೆ. ಆದರೆ ಇಲ್ಲಿ ಏನಾಗಿಲ್ಲ, ಪ್ರಶ್ನೆ ಏನೇ ಈಗ ನಮ್ಮದು ಹಿರಣ್ಯಕ ಜೈವಿಜರು ಸ್ವಭಾವತ ಭಕ್ತರು, ಅವರು ತಪ್ಪು ಮಾಡಿದರು ಒಂದು ಸಲ ಅದಕ್ಕೆ ಶಾಪ ಕೊಟ್ಟರು ಅಷ್ಟೇ. ಆರು ಇವರಿದ್ದಾರೆ, ಯಾಕೆಂದ್ರೆ ದುಷ್ಟರಿದ್ದಾರೆ, ದುರ್ಯೋಧನ ಮೊದಲಾದವರು ಇದ್ದಾರೆ, ಒಮ್ಮೆ ತಪ್ಪು ಮಾಡಿದ್ದಲ್ಲ ಅವರು. ಎಂಥವ್ರವರು ಪೂರ್ತಿ ಜನ್ಮ ಪೂರ್ತಿ ಸಾಯ್ಬೇಕಾದ್ರೆ ತಪ್ಪು ಮಾಡೇ ಸಾಯ್ತಾನು. ಅಲ್ಲಿ ದೇವಿದ್ರ ಕೇಸ್ ಅಲ್ಲೇ ಇದೆ, ಆಗ್ಲೇನೆ ಶಾಪಗಳು ಕೇಳ್ಕೊತಾರೆ, ದಯವಿಟ್ಟು ಕ್ಷಮಿಸ್ಬಿಡೋದು ನಮ್ಮ ಅಲ್ಲೇನೆ ಕೇಳ್ಕೊಬಿಡ್ತಾರೆ ಇಮಿಡಿಯೇಟ್ ಆಗಿ. ತಪ್ಪು ಮಾಡಿದ್ದಕ್ಕೆ ಅಲ್ಲೇ ಉತ್ತರ ಸಿಕ್ಕೋಯ್ತು. ದುರ್ಯೋಧನ ಎಂದಾದ್ರೂ ಒಂದ್ಸತಿ ಆದ್ರೆ ಕೇಳಿಂದ ಕೊನಿಬೇಕಾದ್ರೂ ಜಾಸ್ತಿ ಬಯಸು ಸಾಯ್ತಾರೆ. ಮತ್ತೆ ಪಾಂಡವರು ಕೆಟ್ಟವರು, ಅವ್ರಿಗಿಂತ ನೀರು ಭಾರಿ ಕೆಟ್ಟವನು, ನಿನ್ನಿಂದ ಜಗತ್ತು ಹಾಳಾಗೋಯ್ತು, ಕೃಷ್ಣನ ಬಾಯಿ ಬಂದ ಬಂದು ಸಾಯ್ತಾರೆ. ಇದು ಡಿಫ್ರೆನ್ಸ್ ತಿಳ್ಕೊಬೇಕಾಗ. ಆ ದ್ವೇಷ ನಿಜವಾದ ದ್ವೇಷ, ಇದು ನಿಜವಾದ ದ್ವೇಷ ಅಲ್ಲ. ಅದಕ್ಕೆ ದೃಷ್ಟಾಂತ, ಬಿಳಿ ಬಟ್ಟೆಯಲ್ಲಿ ಕಪ್ಪು ಕೂತ್ರೆ ತೆಗಿಬಹುದು, ಅದರ ಕಪ್ಪು ಬಟ್ಟೆಯಲ್ಲಿ ತೆಗೆದ್ರೆ ಬಟ್ಟೆನ ಹರಿದೋಗುತ್ತೆ ಅಷ್ಟೇ. ಕಪ್ಪು ಬಟ್ಟೆ ಕ್ಲೀನ್ ಮಾಡೋಕ್ಕವ್ರು ಏನಾಗುತ್ತದ, ಬಟ್ಟೆ ಹರಿದೋಗುತ್ತೆ. ಆದ್ದರಿಂದ ಸ್ವರೂಪನೇ ಹಾಳಾಗುತ್ತೆ, ಅದಕ್ಕೆ ಅವರು ಉದ್ಧಾರ ಮಾಡೋದಿಲ್ಲ. ಎಲ್ಲ ಕೇಸು ನೋಡಿದರೆ ಆಚಾರ್ಯನು ದೈವೇತ ಹೇಳಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ, ಹೇಗೆ ಹೇಳಿದ್ದಾರೆ ಅರ್ಥ ಮಾಡ್ಕೋಬೇಕಲ್ಲ. ಇತಿ ಪ್ರಹ್ಲಾದೇನ ಭಗವತೋ ವರಯಾಚನಾಚ ಬಹುಷು ಗ್ರಂಥೇಶು ಚ, ಇದೊಂದು ಕಾರಣ ಮುಗೀತು. ಇನ್ನೊಂದು ಕಾರಣ ಕೊಡ್ತಾರೆ ಮತ್ತೆ, ಬಹುಷು ಗ್ರಂಥೇಶು ಚ ನಿಷೇಧ ಕುತ್ರಸಿ ದೇವ ತದುಕ್ತಿ ರೀತಿ ವಿಶೇಷ. ಇನ್ನೊಂದೇ ಪಾಯಿಂಟ್ ಇದು ನೋಡಪ್ಪ, ಎಲ್ಲ ಬಿಟ್ಬಿಡ ಉದ್ಧಾರ ಆದ್ರೂ ಎಷ್ಟು ಕಡೆ ಹೇಳಿದ್ದಾರೆ ನಿಮಗೆ, ಎಲ್ಲ ಗ್ರಂಥನೂ ಹೇಳ್ಬಿಟ್ಟಿದ್ದಾರೆ, ಭಕ್ತರು ಉದ್ಧಾರ ಆಗ್ತಾರೆ, ಭಕ್ತರು ಉದ್ಧಾರ ಆಗ್ತಾರೆ ಅಂತೇಳಿ. ಆದರೆ ಹಿರಣ್ಯಕಶಿಪುವಿನ ಉದ್ಧಾರ ಆಗಿದ ಕೇಸ್ ಎಷ್ಟದು, ಜಸ್ಟ್ ಹ್ಯಾಂಡ್ ಫುಲ್ ಗೊತ್ತಾಯ್ತು. ಭಕ್ತರು ಉದ್ಧಾರ ಆಗಿರೋ ಕೇಸ್ ಇನ್ಫಿನೈಟ್ ಗೊತ್ತಾಯ್ತಾ. ಇವ್ರದ್ದು ಕೇಸ್ ಎಷ್ಟಿದೆ, ಇದು ಮೂರ್ನಾಕಿದೆ. ಅಂದಮೇಲೆ ಭಕ್ತರಿಂದ ಭಕ್ತರಿಗೆ ಉದ್ಧಾರ ಮಾಡ್ತಾನೆ ಅಂತಾಯ್ತು, ದ್ವೇಷಗಳು ಉದ್ಧಾರ ಮಾಡ್ತಾನೆ ಅಂತಾಯ್ತಾ. ಈಗ ಭಕ್ತರಿಗೆ ಅಂತ ಪ್ರೂವ್ ಆಯ್ತಲ್ಲ ನೋಡಿ, ಬಹುಷು ಗ್ರಂಥೇಶು ಸಹ ನಿಷೇಧ, ಹೆಚ್ಚಿನ ಗ್ರಂಥಗಳಲ್ಲಿ ದ್ವೇಷ ಮಾಡಬಾರದು ಅಂತ ಬೈದಿದ್ದಾರೆ. ಕುತ್ರತಿದೇವ ತದುಕ್ತಿ ದ್ವೇಷಾಚೈತ್ಯಾದ ರೂಪ ಅಂತ ಕೆಲವು ಕಡೆ ನಿಯಮ ಯಾವುದೀಗ ನಿಯಮ ಅದು ಏನು ಹೇಳಿದೆ, ಕ್ಲಾಸ್ ಸರಿಯಾಗಿ ಬನ್ನಿ, ಎಲ್ಲ ಪ್ರಶ್ನೆ ಅಟೆಂಡ್ ಆಗಿ ಪರೀಕ್ಷೆಯಲ್ಲಿ ಪಾಸ್ ಆಗ್ತೀರಿ ಅಂತ ಹೇಳಿದ. ಇನ್ನೊಬ್ಬನು ಏನು ಮಾಡಿದ, ಅವನು ಬಂದಿದ್ದೇ ಜನವರಿಯಲ್ಲಿ ಬಂದ, ಅಲ್ಲಿವರೆಗೂ ಬರಲೇ ಇಲ್ಲ, ಬರೀ ಮೆಡಿಕಲ್ ರಿಪೋರ್ಟ್ ಹಾಕಿ ಬಂದೇ ಬಿಟ್ಟ, ಯಾವ ಪರೀಕ್ಷೆ ಅಟೆಂಡೇ ಆಗಿಲ್ಲ ಅವನು, ಓದ್ಕೋದೋ ಓದಿಲ್ಲ, ಅವನು ಪಾಸ್ ಆಗಿಬಿಟ್ಟ. ಏನು ಅನಿಸ್ತೀಗ, ನೆಕ್ಸ್ಟ್ ಟೈಮಿಂದ ಎರಡು ಜನವರಿ ಬರೋದೇ ವಾಸಿ ಅಂತ ಮಾಡೋಕ್ಕಾಗತ್ತಾ, ಇವನ್ ಕೇಸ್ ಏನಿದು ಎಕ್ಸೆಪ್ಷನ್ ಅಷ್ಟೆ. ಬಡಿಗೆ ತಲುಪಿಸೋಣ, ಬಡಿಕಾಲ ಮನೆಯಲ್ಲಿ ಇದ್ದಾಗಲೇ ಕಷ್ಟಪಟ್ಟು ಓದ್ಕೊಂಡ್ಬಿಟ್ಟಿದ್ದಾಗಲೇ ಕ್ಲಾಸಿಗೆ ಬಂದಿರಲಿಲ್ಲ, ಇವತ್ತು ತಗೊಳಲ್ಲ, ಈಗ ಪೋಸ್ಟಲ್ ಇದರಲ್ಲಿ ಪಾಸ್ ಆಗ್ತಾರಲ್ಲ ಆ ಟೈಪು, ಆ ಟೈಪ್ ಹೋತೆ. ಬಟ್ ರೂಲ್ ಮಾಡೋಕ್ಕಾಗುತ್ತಾ ಅದನ್ನ ರೂಲ್ ಮಾಡೋಕ್ಕ? ನದಿ ಹರಿಯೋದು ನೋಡಿದ್ದೀರಾ ಇಲ್ಲ? ನದಿ ಎಲ್ಲರೂ ನದಿ ಹರಿಯುತ್ತೆ ಗೊತ್ತಾಗ್ಬಿಟ್ಟಿದೆ. ಡ್ಯಾಮಲ್ಲಿ ನೋಡಿದ್ರೆ ನದಿ ಹರಿಯುತ್ತೆ. ಓ ಸುಳ್ಳು, ನದಿ ಹರಿಯುತ್ತೆ ನೋಡಿದ್ರೆ ನಿಂತುಬಿಟ್ಟಿದೆ. ನಿಲ್ಲಕ್ಕೆ ಏನು ಕಾರಣ? ಡ್ಯಾಮ್ ಕಟ್ಟಿರೋದು ಕಾರಣ, ಬಿಟ್ಟುಬಿಟ್ಟೆ ಅವರು. ಅವ್ರು ನಿಂತಿದ್ದ ನದಿ ಒಮ್ಮೊಮ್ಮೆ ಹರಿಯೋದಿಲ್ಲ ಅಂತ ಸುಳ್ಳು ಬಂದ ನೀನು ಮಾಡ್ದ. ನದಿ ಸಾಮಾನ್ಯ ಹರಿಯುತ್ತೆ, ಒಮ್ಮೊಮ್ಮೆ ನದಿ ಹರಿಯೋದಿಲ್ಲ. ಮೂರ್ಖ ಅಂತ ನದಿ ಹರದೇ ಹರಿಯುತ್ತೆ. ಎಲ್ಲಿ ಹರಿಯೋದು ನಿಂತಿದೆ ಅದಕ್ಕೇನಿದೆ? ಒಂದು ಕಾರಣ ಇದೆ, ಕಾರಣ ಹೋದ್ರೆ ಹೊರದು ಹೋಗುತ್ತೆ, ಸಿಂಪಲ್. ಅದಕ್ಕೆ ಭಕ್ತಿ ಎಂಬುದು ಮೋಸ್ಟ್ ಕಡೆ ಕರೆದುಕೊಂಡು ಹೋಗುತ್ತೆ, ನಿಯಮ ಅದು. ಪರಲ್ಲ ಶಿಶುಪಾಲ ಆದವ್ರ ಕೇಸ್ ಇರೋದು ಎಕ್ಸೆಪ್ಷನ್ ಅಷ್ಟೇ. ಎಕ್ಸೆಪ್ಷನ್ಸ್ ಯಾವಾಗ ಏನು ಮಾಡುತ್ತೆ? ರೂಲನ್ನು ಪ್ರೂವ್ ಮಾಡುತ್ತೆ. ಎಕ್ಸೆಪ್ಷನ್ಸ್ ಓನ್ಲಿ ಪ್ರೂವ್ ದಿ ರೂಲ್ ಅಂತ ನಿಯಮ ಇರೋದು. ಇದು ಎಕ್ಸೆಪ್ಷನ್ ಮೀನಿಂಗೇ ಇಲ್ಲ. ಎಕ್ಸೆಪ್ಷನ್ ಪದ ಬರೋದು ಯಾವಾಗ? ರೂಲಿನ ಕೆಲವು ಕಡೆ ವ್ಯತ್ಯಾಸ ಇದೆ ತಿಳೋದಕ್ಕೋಸ್ಕರ ಅಷ್ಟೇ ಬರುತ್ತೆ. ಇದು ಎಕ್ಸೆಪ್ಷನ್ಗೆ ಅರ್ಥನೇ ಇರೋದಿಲ್ಲ. ಕುತ್ರ ದೇವದ ದುಕ್ತಿ ರೀತಿ ವಿಶೇಷ ಎಸ್ ಪಿ ಕೆಲಸ ಪ್ರಶ್ನೆ ಬಂದಿತ್ತು. ಮುದ್ರಾಧಾರಣೆ ಎತ್ತಿಗಡೆ ಮಾಡಬೇಕು ಅಂತ ಇದೆ, ನಿಯಮ ಇದೆ. ಅಲ್ಲಿ ಎರಕಿ ಮಠ ಅಂತಿದೆ, ಅಲ್ಲಿ ಏನು ಮಾಡ್ತಾರೆ? ಗೃಹಸ್ಥರೇ ಹಾಕ್ತಾರೆ. ಅದು ಒಂದೇ ದಿವಸ, ವರ್ಷಕ್ಕೆ ಒಂದೇ ದಿವಸ, ಯಾವಾಗಲೂ ಹಾಕೋದಿಲ್ಲ. ಪ್ರಥಮ ಏಕಾದಶಿ ಮಾತ್ರ ಮಾಡ್ತಾರೆ. ಅವಾಗ ಏನು ಮಾಡಿದ್ರು ಕೆಲವರು? ಮುದ್ರೆ ಹಾಕ್ಸೋದೇ ಇದ್ದವು, ಎತ್ತಿಗಡೆಯಿಂದ ಹಾಕ್ಸೋಬೋದಿಲ್ಲ ಅವು ಅಂತ ಹೇಳಿದ್ರು. ಏನು ಮಾಡಿದರು? ಆ ಕೇಸ್ ಉದಾಹರಣೆ ಕೊಟ್ಟರು. ಅಲ್ಲಿ ಮಾತ್ರ ಮಾಡ್ತಾರೆ ಅಂದರೆ ಅಲ್ಲಿ ಮಾತ್ರ ಮಾಡ್ತಾರೆ ಅಂದರೆ ಉತ್ತರ ಏನದು? ಅದೇ ಸ್ಪೆಷಲ್ ಕಾರಣ ಕೊಟ್ಟು ಬಂದಷ್ಟಿದೆ, ಸಿಂಪಲ್. ಅಲ್ಲಿ ಅವ್ರಿಗೆ ಮಾತಲ್ಲೇ ಉತ್ತರ ಬಂದೋಯ್ತು. ಈಗ ಆದರೆ ಉಳಿದವ್ರು ಮಾಡಬಾರ್ದಂತಾರೆ ಅರ್ಥ. ಆಗ ಅಲ್ಲಿ ಮಾತ್ರ ಮಾಡ್ತಾರೆ ಅಂದರೆ ಉಳಿದವ್ರು ಮಾಡಬಾರ್ದು ಪ್ರೂವ್ ಆಯ್ತಲ್ಲ. ಆಗ ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ, ಜನರಲೈಸ್ ಮಾಡಿಬಿಟ್ರೆ ತಪ್ಪಾಗ್ಬಿಡುತ್ತೆ. ಯಸ್ಮಿನ್ ತದುಚ್ಯತೆ ತತ್ರೈವ ನಿಷೇಧ ಉಕ್ತ. ಇನ್ನೂ ಬೇಕಾ ನಿಮಗೆ ಕೊನೆಯ ಆರ್ಗ್ಯುಮೆಂಟ್ ಇದು? ಏನಂದರೆ, ಎಲ್ಲಪ್ಪ ಹೇಳಿದ್ದಿದ್ದನ ಭಾಗವತದಲ್ಲಿ ಹೌದಲ್ಲ? ವಿಶೇಷ ದ್ವೇಷಾಚೈದ್ಯಾದ ರೂಪ ಭಾಗವತದೊಳಗೆ ಅದೇ ಭಾಗವತದಲ್ಲಿ ಭಕ್ತಿ ಬಗ್ಗೆ ಎಷ್ಟು ಹೇಳಿಲ್ಲ? ಧ್ರುವನ ಬಗ್ಗೆ, ಧ್ರುವನ ಕೇಸ್ ಎಂತ ಧ್ರಲಾದ್ರ ಕೇಸ್ ಏನು? ಭಕ್ತಿ. ಗೋಪಿಕಾಸ್ತ್ರ ಇರೋದು ಭಕ್ತಿ. ಸೊ ಎಲ್ಲ ಕೇಸು ಭಕ್ತಿದಾಗಿತ್ತು. ಈ ಮೂರೇ ಕೇಸ್ ಹೀಗಾಗಿದೆ, ಏನರ್ಥ? ಎಕ್ಸೆಪ್ಷನ್ ಅಂತ ಅರ್ಥ. ಎಷ್ಟು ಆರ್ಗ್ಯುಮೆಂಟ್ ಬರುತ್ತೆ, 1, 2, 3 ಪಾಯಿಂಟ್ ಹಾಕೊಂಡ್ಬಿಟ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ವಿವಿಕ್ಷು ವೈಕ್ಷತಿ ಇತಿ ಸಂಭಾವನಾ ವಿಷಯ ಆಶಂಕಾಯಾಮ್ ಅಚೇತನೇಶು ಉಪಸಂಖ್ಯಾನಾತ್ ಮಹ್ಯಂ. ಅದು ಕಾರಿಕ ನಿಯಮ. ಪ್ರವಿವೇಕ್ಷತಿ ಇತಿ ಸಂಭಾವನಾ ವಿಷಯ ಅಚೇತನೇಶು ವಿವಿಕ್ಷು ಇತ್ಯಸ್ಯ ಸಂಪತ್ತೇಹ ಸಾಧುರಿತಿ ಭಾವ. ಅಲ್ಲಿ ಏನಾಗಿದೆ? ತಮ ಪ್ರವೇಚ್ಛಯ ಪ್ರವೇಶೇಚ್ಛಾಯ ಅಯುಕ್ತತ್ವಾದಿತಿ ಭಾವ. ಅಚೇತನೇಶು ಇತಿ ಅಚೇತನ ಶಬ್ದೇನ ಇಚ್ಛಾರಹಿತಸ್ಯ ವಿವಕ್ಷಿತತ್ವಾತ್ ವಿವಿಕ್ಷು ಇತ್ಯತ್ರ ಸಂಪ್ರತ್ಯಯ ಸಾಧುರಿತಿ ಭಾವ. ಯಾತಕ್ಕೆ ಪದ ಉಪಯೋಗಿಸಿದರು ವಿವಿಕ್ಷು ಅನ್ನೋ ಪದನ? ಅಲ್ಲಿ ಬೇರೆ ರೀತಿ ಉಪಯೋಗಿಸ್ಬೋದಾಗಿತ್ತಲ್ಲ ಅಂದರೆ, ಇಲ್ಲ, ಜಡ ಪದಾರ್ಥಕ್ಕೆ ವಿವಿಕ್ಷು ಅನ್ನೋ ಪದ ಉಪಯೋಗಿಸಿದ್ದರಿಂದ ಗೊತ್ತಾಯ್ತಾ ಏನು ವಿಷಯ ಅದು? ಇಲ್ಲಿ ಸಂಪ್ರತ್ಯಯ ಅಂದರೆ ಇಚ್ಛಾ, ಇಚ್ಛೆ ಹೇಳಿದರೆ ಸಣ್ಣ ವಿವಿಕ್ಷು ಅಂದರೆ ಪ್ರವೇಶು ಮಿಚ್ಚು ಅಂತ ಅರ್ಥ. ಆಶಂಕಾಯಾಮ್ ಅಚೇತನೇಶು ಉಪಸಂಖ್ಯಾನಾತ್ ಅದು ಸೂತ್ರ, ಇದು ಕಾರಿಕ. ಮಹ್ಯಂ ಮಮ ನನು ವಚನತ್ವ ವಿಶೇಷಾತ್ ಯೋ ದುಷ್ಯಾತ್ ಇತ್ಯಾದಿಭಿ ದ್ವೇಷಾತ್ ಚೈದ್ಯಾದ ಇತ್ಯಾದಿನಾಂ ಕಥಂ ಬಾಧನಂ. ಒಂದು ವಾಕ್ಯ ಇದೆ ಹಿಂದೆ ಕೊಟ್ ಮಾಡಿದ್ರಲ್ಲ, ಯೋ ದುಷ್ಯಾತ್ ಯುವ ಶ್ರೇಷ್ಠಂ ನಾ ವಿಷ್ಣು ಮವ್ಯಯಂ ಅಂತ ಹೇಳ್ತಾ, ಮಜ್ಜಂತಿ ಪಿತರಸ್ತಸ್ಯ ನರಕೇ ಶಾಶ್ವತಿ ಸವಾಹ. ಯಾವನು ವಿಷ್ಣು ದ್ವೇಷವನ್ನು ಮಾಡ್ತಾನೋ ಅವನ ಪಿತೃಗಳೆಲ್ಲ ಅಂಧಂತಮಸ್ಗೆ ಹೋಗ್ತಾರೆ ಅಂತ ಹೇಳಿಬಿಟ್ಟಿದ್ದಾರೆ. ಅವನಲ್ಲ, ಅವನ ಪಿತೃಗಳೇ ಅಂಧಂತಮಸ್ಗೆ ಹೋಗ್ತಾರೆ ಅಂತ ಹೇಳಿಬಿಟ್ಟಿದ್ದಾರೆ ಅಂತ ಹೇಳಿದರೆ ಸರಿನೇ. ಅದೇ ಇನ್ನೊಂದು ಏನು ಮಾಡಿ, ದ್ವೇಷ ಚೈದ್ಯಾದವ್ರ ರೂಪ ಅಂತ ಹೇಳಿದರು. ಮತ್ತೆ ಅದು ಎರಡು ವಾಕ್ಯ ಬಂತೀಗ, ದ್ವೇಷದಿಂದ ಅನರ್ಥ ಅಂತ ಒಂದು ವಾಕ್ಯ, ದ್ವೇಷದ ಉದ್ಧಾರ ಆದರೂ ಅಂತ ಒಂದು ವಾಕ್ಯ. ಈಗ ಹೇಗೆ ಅದಕ್ಕೆ ಇದಕ್ಕೆ ಇದು ಯಾವುದರಿಂದ ಯಾವುದಕ್ಕೆ ಬಾಧೆ ಮಾಡಬೇಕು? ಈಗ ಯಾವುದರಿಂದ ಯಾವುದಕ್ಕೆ ಬಾಧೆ ಮಾಡಬೇಕು ಅಂದರೆ, ಇವು ದ್ವೇಷದಿಂದ ಮುಕ್ತಿ ಅನ್ನೋ ಮಾತು ಸರಿ, ಮುಕ್ತಿ ಆಗೋದಿಲ್ಲ ಅನ್ನೋ ಮತ್ತೆ ಎಕ್ಸೆಪ್ಷನ್ ಅಂತ ಅರ್ಥ ಮಾಡ್ತಿರೋ, ಭಕ್ತಿಯಿಂದ ಮುಕ್ತಿ ಆಗ್ತಮ್ಮದು ಸರಿ, ದ್ವೇಷದಿಂದ ಆಗೋದಿಲ್ಲ ಅಂತ ಅರ್ಥ ಮಾಡಬೇಕು ಅಂತ ಪ್ರಶ್ನೆ. ಈಗ ಅದಕ್ಕೇನು ಕೊಡಬೇಕಾಗ? ಭಕ್ತಿಯಿಂದ ಮುಕ್ತಿ ಅಂತ ಪೂರ್ವವಾಗಿ ಹೋಗಿರೋ ಕೇಸ್ ಆದ್ದರಿಂದ ಅದನ್ನು ಹಾಗೆ ಇಟ್ಕೋಬೇಕು, ಗೊತ್ತಾಯ್ತಾ? ಅದರಿಂದ ಇದಕ್ಕೆ ಬಾಧೆ ಮಾಡು, ಇದರಿಂದ ಅದಕ್ಕೆ ಬಾಧೆ ಮಾಡು, ಅದು ರೂಲ್ ಅದು. ಅದನ್ನು ಹೇಳೋದಕ್ಕೆ ಹೇಳ್ತಾರೆ ಯೋ ದುಷ್ಯ ನಿಷೇಧ ಶುಕ್ತಿ ರಜಿತ ಇದೆ. ಈಗ ಶುಕ್ತಿ ನೋಡಿದ ರಜಿತ ಅಂತ ತಿಳ್ಕೊಂಡ, ಆಮೇಲೆ ಓ ರಜಿತ ಅಲ್ಲ ಇದು ಶುಕ್ತಿ ಅಂತ ತಿಳ್ಕೊಂಡ, ಸರಿ ಹೋಯ್ತಿದ್ರು. ಆದ್ರೆ ಇನ್ನೊಂದು ಕಡೆ ಏನಾಯ್ತು? ಶುಕ್ತಿನೇ ನೋಡ್ದ, ಶುಕ್ತಿ ಅಂತಾನೆ ತಿಳ್ಕೊಂಡ, ಇದನ್ನು ಬಾಧೆ ಮಾಡ್ತೀವಿ ಅಂದರೆ ಉತ್ತರ ಯಾತಕ್ಕೆ ಇಲ್ಲಿ ಏನಿತ್ತು? ಇಲ್ಲಿ ಬಾಧೆ ಬರಲಿಕ್ಕೆ ಕಾರಣ ಏನಾಗಿತ್ತು? ಸರಿಯಾಗಿ ನೋಡಿರಲಿಲ್ಲ, ಅಜ್ಞಾನ ಇತ್ತು, ಕತ್ಲಿತ್ತು, ನೋಡಿರಲಿಲ್ಲ, ಸರಿ ಹೋಯ್ತು. ಆದ್ದರಿಂದ ಬಾಧೆ ಬರೋ ಚಾನ್ಸ್ ಇದೆ. ಅಲ್ಲಿ ಏನಿದೆ? ಬೆಳಕನ್ನ ನೋಡಿದ್ದಾನೆ, ಕೈ ಹಿಡ್ಕೊಂಡು ಬೇರೆ ನೋಡ್ತಿದ್ದಾನೆ. ಅದು ಬಾಧೆ ಬಂದರೆ ಪ್ರತ್ಯಕ್ಷಕ್ಕೆ ಏನಿಲ್ಲ ಅಂತಾಯ್ತು, ಬೆಲೆನೇ ಇಲ್ಲ ಅಂತ. ಆದ್ದರಿಂದ ದುರ್ಬ ಯಾವಾಗಲೂ ಕೂಡ ನಿಯಮ ಇದೆ. ಇಬ್ಬರು ಸಮಾನ ಸ್ಕಂದರಿದ್ದಾರೆ, ಒಬ್ಬರು ದುರ್ಬಲ ಪ್ರಬಲ ಇದ್ದಾರೆ. ದುರ್ಬಲ ಪ್ರಬಲರಲ್ಲಿ ಬಾಧ ಯಾರಿಗಾಗಬೇಕು? ದುರ್ಬಲ ಪ್ರಬಲಕ್ಕಾಗೋದಿಲ್ಲ. ಸೊ ಭಕ್ತಿಯಿಂದ ಮುಕ್ತಿ ಅನ್ನೋದು ಪ್ರಬಲವಾದ ವಾಕ್ಯಗಳು. ದ್ವೇಷದಿಂದ ಮುಕ್ತಿ ಆಯ್ತು ಅನ್ನೋದು ದುರ್ಬಲ ವಾಕ್ಯ. ಎರಡು ರೀತಿ ದುರ್ಬಲ. ಒಂದು ರೀತಿ ದುರ್ಬಲ ಅಂದ್ರೇನು? ತುಂಬ ಕಡಿಮೆ ವಾಕ್ಯ ಇವೆ, ಹೆಚ್ಚು ವಾಕ್ಯಗಳಿಲ್ಲ. ದ್ವೇಷದಿಂದ ಮುಕ್ತಿ ಆಯಿತು ಅಂತ ಹೇಳೋ ವಾಕ್ಯಗಳು ಹೆಚ್ಚಿಲ್ಲ, ಕಡಿಮೆ ಇವೆ. ಸೊ ಸಂಖ್ಯೆಯಲ್ಲಿ ಜಾಸ್ತಿ ಇರೋದರಿಂದ ಕಡಿಮೆ ಇರೋದಕ್ಕೆ ಬಾಧ. ಇನ್ನೊಂದು ನಿಯಮ ಇದೆ, ಏನಂತ ಪರಮಾತ್ಮ ಹೇಳಿದ್ರು, ಭಕ್ತಿಯಿಂದ ಮುಕ್ತಿ ಕೊಡ್ತೇನೆ ಅಂತ ಹೇಳಿದ್ದಾರೆ, ದ್ವೇಷದಿಂದ ತಮಸ್ ಕೊಡ್ತೀರಿ ಅಂತ ಹೇಳಿದ್ದಾರೆ. ಸೊ ಕ್ವಾಂಟಿಟೇಟಿವ್ ಒಂದು ಕ್ವಾಲಿಟೇಟಿವ್ ಎರಡು ಬಾಧನ ಯಾವುದಕ್ಕಿದೆ? ದ್ವೇಷದಿಂದ ಮುಕ್ತಿ ಅನ್ನೋ ವಾಕ್ಯಕ್ಕಿದೆ. ಮುಕ್ತಿ ಭಕ್ತಿಯಿಂದ ಮುಕ್ತಿ ಅನ್ನೋದು ಬಾಧನೇ ಇಲ್ಲ. ಆದ್ದರಿಂದ ಏನು ಮಾಡಬೇಕಾಗ? ನಾವು ಭಕ್ತಿ ಮಾಡಬೇಕು, ದ್ವೇಷ ಮಾಡಬೇಕು. ಎಷ್ಟು ತಿರುಬಾರ ಏನು ಅಂದರೆ, ಬದಲಿಗೀಗ ಇಲ್ಲದವ್ರು ಏನಾದ್ರು ದ್ವೇಷ ಮಾಡಿದ್ರೆ ಪರವಾಗಿಲ್ಲ ಅಂತ ಆಗಿಬಿಟ್ಟಿದ್ರೆ, ಎಲ್ಲರೂ ಯಾವುದು ಮತ ಹಿಡಿತಿದ್ರು? ದ್ವೇಷ ಮತ ಹೇಳ್ಕೊಂಡ್ಬಿಡ್ತಿದ್ರು ಅಷ್ಟೇ. ಸರಿ, ದೇವರಿಲ್ಲ, ನಾಸ್ತಿಕ ಮತ, ದ್ವೇಷದ ಮತ. ನಾಸ್ತಿಕರು ಸದ್ಗತಿ ಆಗಬೇಕಾಗಿತ್ತು, ಆಗೋದಿಲ್ಲ. ಯಸ್ಮಿನ್ನಿತಿ ಭಾಗವತಾದೌ ಗ್ರಂಥೇ ಅದನ್ನು ಹೇಳ್ತಾರೆ, ನಿಷೇಧ ದ್ವೇಷಸ್ಯ ಮುಕ್ತಿ ಸಾಧನತಾಯ. ಅವೆಲ್ಲ ನಿಯಮಗಳು ಪ್ರಮಾಣ ಪದ್ಧತಿಯಲ್ಲಿ ಹೇಳ್ಬಿಟ್ಟಿದ್ದಾರೆ. ದುರ್ಬಲಸ್ಯ ಪ್ರಬಲೇನ ಬಾಧ, ಗೊತ್ತಾಯ್ತಾ? ಸಾವಕಾಶ ನಿರವಕಾಶೇನ ಬಾಧ. ಅದೇ ರೀತಿ ಪ್ರತ್ಯಕ್ಷೇಣ ಆಗಮಸ್ಯ ಬಾಧ, ಯಾವುದ್ರೊಳಗೆ? ಇಂದ್ರಿಕ ವಿಚಾರ ಬಂದರೆ ಆಗಮೇನ ಪ್ರತ್ಯಕ್ಷಸ್ಯ ಬಾಧ, ಅತೀಂದ್ರಿಯ ವಿಷಯ ಬಂದಾಗ. ಇದರ ಮೇಲೆ ಪ್ರತ್ಯಕ್ಷ ಆಗಮಾಭ್ಯಾಮ ಅನುಮಾನಸ್ಯ ಬಾಧ. ಯಾತಕ್ಕೆ ಪ್ರತ್ಯಕ್ಷ ಆಗಮಗಳು ಅಲ್ಟಿಮೇಟ್, ಅನುಮಾನ ಅಂಬದು ಏನದು ಯಾವಾಗಲೂ ಸೆಕೆಂಡರಿ, ಆದ್ದರಿಂದ ಅದು ಹೆಚ್ಚು ಮಹತ್ವ ಇಲ್ಲ. ಇವೆಲ್ಲ ನಿಯಮಗಳು ನೆನಪಿಟ್ಕೊಂಡಿರ್ಬೇಕು. ಆ ನಿಯಮದ ಬೇಸಿಸ್ ಮೇಲೆ ಅರ್ಥ ಮಾಡಬೇಕು. ಯಾವಾಗ ಸುಮ್ಮ ಸುಮ್ಮನೆ ಅರ್ಥ ಮಾಡಕ್ಕೆ ಹೋದರೆ ಅವರಿಗೆ ಅರ್ಥ ಯಾವ್ರು ಜಜ್ಮೆಂಟ್ ಕೊಡ್ಬೇಕಾದ್ರೆ ಸುಮ್ಮನೆ ಕೊಡೋದಿಲ್ಲ. ಏನಂತ ಕೊಡ್ತಾರೆ ಜಜ್ಮೆಂಟ್ನವರು? ರೂಲ್ ಎಲ್ಲ ಕೋರ್ಟ್ ಮಾಡ್ತಾರೆ. ಈ ರೂಲ್ ಪ್ರಕಾರ ಅಂತ ಹೇಳ್ತಾರೆ. ಸುಮ್ಮ ಸುಮ್ಮನೆ ಪನಿಷ್ಮೆಂಟ್ ಕೂಡ ಅಷ್ಟೇನೆ, ಅಪರಾಧ ಅಂತ ಪ್ರೂವ್ ಆಗಲಕ್ಕೂ ರೂಲ್ ಬೇಕು. ಆ ಶಿಕ್ಷೆ ಕೊಟ್ಟ 20 ವರ್ಷ ಹಾಗೆಲ್ಲ ಕೊಡಕ್ಕೆ ಬರೋದಿಲ್ಲ. ಅವನು ಏನಂತ ಕೊಡ್ಬೇಕು? ಅವನು ಈ ತಪ್ಪಿಗೆ ಶಿಕ್ಷೆ ಅಂತ ಲಿಸ್ಟ್ ಇದೆ, ಆ ಪ್ರಕಾರ ಕೊಡಬೇಕೇ ಹೊರತು ತಲೆ ತೋರಿಸ ಕೊಡೋದಿಲ್ಲ. ಅವನು ಕೊಟ್ಟರೆ ಅವನು ಅಪರಾಧಿ ಕೂಡ ಎರಡು ಕೇಳಬೇಕು, ಒಂದು ಅಪರಾಧಿನೇ ಅಲ್ಲ ನಾನು, ಶಿಕ್ಷೆ ಕೊಡಬೇಡಿ ಅಂತ ಕೇಳೋದು. ಅಥವಾ ನಾನು ಕಳ್ಳತನ ಮಾಡಿದ್ದಕ್ಕೆ ಬಲದಂಡನೆ ಕೊಟ್ಟಿದ್ದಾರೆ, ಅನ್ಯಾಯ, ಶಿಕ್ಷೆ ಕಡಿಮೆ ಮಾಡಿ ಅಂತ ಕೇಳ್ಬೋದು. ಅದರಲ್ಲೂ ಕೂಡ ರೈಟ್ ಇದೆ ಕೇಳೋದಕ್ಕೆ. ಆ ಅರ್ಥದಲ್ಲಿ ನೀವು ದ್ವೇಷಕ್ಕೂ ಭಕ್ತಿಗೂ ಸಂಬಂಧನೇ ಇಲ್ಲ, ಅದರಿಂದಾಗಿನೇ ಭಕ್ತಿಯಿಂದನೇ ಮುಕ್ತಿ ಅಂತ ಸಿದ್ಧಾಂತ. ಮಹಾತಾತ್ಪರ್ಯ ವಿರೋಧಸ್ಯ ಮುಕ್ತಃ ಪುರಸ್ತಾ. ಇದು ಮಹಾತಾತ್ಪರ್ಯ ಇದೆ. ಏನು ಮಹಾತಾತ್ಪರ್ಯ? ವಿಷ್ಣುವಿನ ಗುಣಪೂರ್ಣತ್ವವನ್ನೇ ಹೇಳಬೇಕು. ಗುಣಪೂರ್ಣತ್ವ ಹೇಳಿದಾಗ ಭಕ್ತಿ ಬರುತ್ತೋ ದ್ವೇಷ ಬರುತ್ತಾ? ಭಕ್ತಿ ಬರುತ್ತೆ. ಅದು ಆಚಾರ್ಯ ಹೇಳ್ತಾರೆ, ಅನ್ವೇಖ್ಯಾಂದ್ರೆ ಹೇಳ್ತಾರೆ, ದ್ವೇಷದಿಂದ ಮುಕ್ತಿ ಅಂತ ಆಗಿದ್ರೆ ನಾವು ದ್ವೇಷ ಬರಲಿಕ್ಕೆ ಕಾರಣ ಏನಿರಬೇಕು? ಯಾವಾಗಲೂ ದೋಷಗಳು. ದೇವರ ದೋಷ ಹೇಳ್ತಾ ಹೋಗಬೇಕಾಗಿತ್ತು, ನೋಡಪ್ಪ ದ್ವೇಷ ಮಾಡಿ ಅಂತ ಅನ್ನ ಸದ್ಗತಿ ಹೋಗ್ತೀನಿ ಅಂತ ಹೇಳಬೇಕಾಗಿತ್ತು. ಬರೀ ಗುಣನೇ ಹೇಳ್ತಿದ್ದಾರೆ ಅಂದರೆ ಏನು ಹೇಳ್ತಾರೆ ಅಲ್ಲಿ? ಭಕ್ತಿಯಿಂದ ಉದ್ಧಾರ ಅಂತ ಅರ್ಥ. ಅದೆಲ್ಲ ಅನ್ವೇಖ್ಯಾನಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀವಿ, ಎಲ್ಲ ಸೇರಿಸ್ಕೋಬೇಕಲ್ಲ. ಈ ಭಾಗ ಅಲ್ಲಿ ಸೇರಿಸ್ಕೋಬೇಕು, ಆ ಭಾಗ ಇಲ್ಲಿ ಸೇರಿಸ್ಕೋಬೇಕು. ಮಹಾತಾತ್ಪರ್ಯ ವಿರೋಧಸ್ಯ ಮುಕ್ತಃ ಪುರಸ್ತಾತ್ ಈಗಾಗಲೇ ಬರುತ್ತೆ ಅಂತ ಹೇಳಿಬಿಟ್ಟಿದ್ದೇವೆ. ಭಗವದ್ಗುಣೋತ್ಕರ್ಷ ಇವ ಸರ್ವವೇದಾನಾಂ ಎನ್ ಮಹಾತಾತ್ಪರ್ಯಂ ತದ್ವಿರೋಧೋ ದ್ವೇಷಾನ್ ಮುಕ್ತಿ ವಾಚಿನಾಂ. ಭಗವದ್ಗುಣೋತ್ಕರ್ಷ ಇವ ಸರ್ವವೇದಾನಾಂ ಎನ್ ಮಹಾತಾತ್ಪರ್ಯಂ. ಪರಮಾತ್ಮನ ಗುಣಪೂರ್ಣತ್ವವನ್ನು ಹೇಳೋದರಲ್ಲೇ ಸರ್ವವೇದಗಳಿಗೂ ಮಹಾತಾತ್ಪರ್ಯ ಇದೆ ಅಂತ ಹೇಳಿದ ಮೇಲೆ ದ್ವೇಷದಿಂದ ಮುಕ್ತಿ ಎಂಬ ವಾದ ಉಳಿಲೇ ಇಲ್ಲ ಅಂತ ಹೇಳಿದರು. ಈ ಮಾತು ಎಷ್ಟೇ ಹೇಳಿದ್ದಾರೆ ಆಚಾರ್ಯ ದಿನ, ಭಗವದ್ಗುಣೋತ್ಕರ್ಷೆಯೋ ಸರ್ವವೇದಾನ ಮಹಾತಾತ್ಪರ್ಯಂ ಎಲ್ಲಿ ಬಂದಿದೆ ಅದು? ಬಹಳ ಸಲ ವಿಷ್ಣು ತುಂಬ ಸತ್ತು ಹೇಳ್ಬಿಟ್ಟಿದ್ದಾರೆ. ಏನಂತ? ಯುಕ್ತಂಚ ವಿಷ್ಣು ಸರ್ವೋತ್ತಮತ್ವೇವ ಮಹಾತಾತ್ಪರ್ಯಂ ಸರ್ವಾಗಮಾನ. ಪಲ್ಲವಿತ ರಿಪೀಟ್ ಮಾಡ್ತಾ ಹೋಗ್ತಾರೋ ಅದಕ್ಕೆ ಮೊದಲೇ ಪರಿಚ್ಛೇದದಲ್ಲಿ ಪೂರ್ತಿ ಅದೇನೆ ಒಂದು ಘಟ್ಟ ತರೋದು. ಯುಕ್ತಂಚ ವಿಷ್ಣು ಸರ್ವೋತ್ತಮತ್ವೇವ ಮಹಾತಾತ್ಪರ್ಯಂ ಸರ್ವಾಗಮಾನ. ಮಹಾತಾತ್ಪರ್ಯಂ ವೇದಶ್ಚ ಸರ್ವೈರಹಮೇವ ವೇದ್ಯ. ಈ ರೀತಿ ಮಹಾತಾತ್ಪರ್ಯ ವಿರೋಧಸ್ಯ ಮುಕ್ತಃ ಪುರಸ್ತಾತ್ ಅಯುಕ್ತಿ ಮಧ್ಯೋ ಯುಕ್ತಿಮಂತೇವ ಬಲವಂತಿ ವಾಕ್ಯಾನಿ. ಇನ್ನೊಂದು ವಾಕ್ಯ, ಈಗ ಎರಡು ವಾಕ್ಯ ಇದೆ. ಒಂದು ವಾಕ್ಯ ಜಸ್ಟ್ ಸ್ಟೇಟ್ಮೆಂಟ್, ಇನ್ನೊಂದು ವಾಕ್ಯ ಏನದು? ಸ್ಟೇಟ್ಮೆಂಟ್ ವಿತ್ ಅನ್ ಆರ್ಗ್ಯುಮೆಂಟ್. ಅದರಲ್ಲಿ ಯಾವ ಶ್ರೇಷ್ಠ? ಬರೀ ವಾಕ್ಯಕ್ಕಿಂತ ಯಾವ ಶ್ರೇಷ್ಠ? ಆರ್ಗ್ಯುಮೆಂಟ್ ಇರೋ ವಾಕ್ಯ ಶ್ರೇಷ್ಠ. ಅದಕ್ಕೆ ಬ್ರಹ್ಮಸೂತ್ರಗಳೆಲ್ಲ ಆರ್ಗ್ಯುಮೆಂಟೇಷನ್ ಫಾರ್ಮ್ ಇರೋದ್ರಿಂದ ವೇದಗಳಿಗಿಂತ ಬ್ರಹ್ಮಸೂತ್ರ ಯಾತಕ್ಕೆ ಶ್ರೇಷ್ಠ ಅಂದರೆ ಆರ್ಗ್ಯುಮೆಂಟ್ ರೂಪದಲ್ಲಿ ಬಂದಿರೋದ್ರ ಶ್ರೇಷ್ಠ. ಅದಕ್ಕೆ ಪರವಿದ್ಯಾನ ಹೆಸರು ಅಂತ ಆಚಾರ್ಯ ತೀರ್ಮಾನ ಮಾಡಿದ್ದ. ಅದನ್ನು ನೆನಪಿರಬೇಕು. ಅಯುಕ್ತಿ ಮಧ್ಯೋ ಯುಕ್ತಿಮಂತೇವ ಬಲವಂತೆ ವಾಕ್ಯಾನಿ. ಒಬ್ಬನು ಸುಮ್ಮನೆ ಮನೆ ನಂದು ಅಂತ ಸ್ಟೇಟ್ಮೆಂಟ್ ಕೊಟ್ಟ, ಇನ್ನೊಬ್ಬನು ಮನೆ ನಂದು ಅಂತೇಳಿ ಆಬ್ಸರ್ವ್ ಸೇಡ್ ಇಟ್ಕೊಟ್ಟ. ಅವ ಯಾವ್ದು ಇಂಪಾರ್ಟೆಂಟ್ ಆಯ್ತಾಗ ಸಪೋರ್ಟಿವ್ ಆರ್ಗ್ಯುಮೆಂಟ್ ಇದೆ ಅವನಿಗೆ. ಅವನಿಗೆ ಏನು ಇಲ್ಲ, ಕೇಳಿದ್ರೆ ನಾ ಯಾರೋ ನನಗೆ ಹೇಳಿದ್ರು ಅಂತ ಹೇಳಿದ ಆಮೇಲೆ ಅದು ಅವ್ರು ಕೊಟ್ಟರೆ ಇಸ್ಕೋಗೋ ಅಂತ ಕಳಿಸ್ಬಿಡೋದು ಅಷ್ಟೇ ಹೊರತು ಇವರಿಗೆಲ್ಲ ಹೇಳಕ್ಕೆ ಬರೋದೆ. ಡಾಕ್ಯುಮೆಂಟ್ ಕೊಟ್ಟಿದ್ದಾನೆ ಅವನಿಗೆ. ಅದಕ್ಕೆ ಯುಕ್ತಿ ಹೊಂದಿರೋ ವಾಕ್ಯಗಳು ಒಂದು ಕಡೆ, ಯುಕ್ತಿ ಇಲ್ಲದಿರೋ ವಾಕ್ಯಗಳು ಜಸ್ಟ್ ಸ್ಟೇಟ್ಮೆಂಟ್ ಒಂದು ಕಡೆ. ಅವೆರಡರಲ್ಲಿ ಯಾವ ವಾಕ್ಯಕ್ಕೆ ಯುಕ್ತಿ ಹಿನ್ನೆಲೆ ಇದೆಯೋ ಆ ವಾಕ್ಯ ಯುಕ್ತಿ ಇಲ್ಲದೆ ಇರತಕ್ಕಂಥ ವಾಕ್ಯಗಳಿಗಿಂತ ತುಂಬ ಪ್ರಬಲವಾದದ್ದು. ಸೊ ಭಕ್ತಿಗಳೇ, ಇದಕ್ಕೆ ಯುಕ್ತಿನೇ ಇಲ್ಲ. ಯಾಕೆ ದೋಷಗಳು ಹೇಳಿಲ್ಲ ಅನ್ನೋ ದೋಷ ಇದೆ, ಆದ್ದರಿಂದ ಒಪ್ಲಕ್ಕೆ ಬರೋದಿಲ್ಲ. ಯುಕ್ತಯಷ್ಟೇ ಯುಕ್ತ ಅನ್ಯೇಷಾಂ, ಯುಕ್ತಿಗಳು ಬೇಕಾಟ್ ಹೇಳಿಯಾಗಿದೆ ನಾವೀಗ. ನಚೈಷಾಂ ಕ್ವಾಚಿತ್ ಗತಿ, ಇನ್ನೊಂದು ವಾಕ್ಯ ಮತ್ತೆ ಅದು ನಾಳೆ ನೋಡೋಣ. ಇನ್ನೊಂದು ಆರ್ಗ್ಯುಮೆಂಟ್ ಸೇರಿಸ್ತಾರೆ, ಅದೇನಂತ ನಾಳೆ. ಇವೆಲ್ಲ ಒಂದ್ಸರಿ ಜ್ಞಾಪಕ ಮಾಡ್ಕೊಂಬಂದ್ಬಿಟ್ರೆ ಸುಲಭಕ್ಕೆ ಅರ್ಥ ಆಗುತ್ತೆ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾಧಿತರಥಸ್ಯಾಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿ ಕವಯೇ ಮುಚ್ಯಂತಿ ಯಂಸೂರಯ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ನಾಮ್ನಾ ಸೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿ ಸ್ಥಿತ್ಯ